श्री गुरुभ्यो नमः। हरिः ओम्। हयग्रीवं चिदानन्द विग्रहं सदनुग्रहं दशग्रीवच्छिदं शापान् मणिग्रीव विमोचनम् स्वनामग्रहणादेव निरस्तग्रह विग्रहं वृन्दावनगतं वन्दे ब्रह्मरुद्रेन्द्रवन्दितम् सुवान्तस्थानन्तशय्याय पूर्णज्ञानरसान्नसे उत्तुङ्गवाक्तरङ्गाय मध्वदुग्धाब्धये नमः। गुरुमखिल गुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। नीलाकराक्षितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरून् मम। ब्रह्मचर्य हरिप्रीति सुविद्यावादशारिणः इष्टदान् कष्टहर्त्रोन्नः विद्यामान्यान् मुनीन् नमः। वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोऽहं भीमिशुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामा भवन्त्येव शपथो बिम्बसन्निधौ। चिन्तामणिं सभक्तानां कल्पवृक्षं च कामदम् स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमरं शान्तं विजयाख्यगुरुं भजे। श्रीगुरुभ्यो नमः। हरिः ओम्। ॐ जन्माद्यस्य यतोन्मजादितरतश्चार्थेष्वभिघ्नस्वराट् तेने ब्रह्महृदायादिकवये मुह्यं जियं सूरयः तेजो वारिमृदां यथा विनिमयो यत्र त्रिसर्गोऽमृषा धाम्ना स्वेन सदा निरस्तकुहकम् सत्यम् परम् धीमहि। श्रीगुरुभ्यो नमः। हरिः ओम्। ಪ್ರಹ್ಲಾದರಾಜರು ಎಲ್ಲಾ ಹುಡುಗರನ್ನ ಕರೆದು ಬನ್ನಿ ಅಂತ ಹೇಳಿದ ಕೂಡಲೇ ಎಲ್ಲರೂ ಬರ್ತಾ ಇದ್ದಾರೆ. ತಮ್ಮ ತಮ್ಮ ಆಟದ ಸಾಮಾನು ಎಲ್ಲ ಬಿಸಾಡುತ್ತಾ ಇದ್ದಾರೆ, ಬಂದು ಕೂಡುತ್ತಾ ಇದ್ದಾರೆ. ತನ್ಯಸ್ಥ ಹೃದಯ ಕ್ಷಣ, ಪ್ರಹ್ಲಾದರಾಜರಲ್ಲೇ ಮನಸ್ಸು ಇಡ್ತಾ ಇದ್ದಾರೆ, ಅವರಲ್ಲೇ ದೃಷ್ಟಿಯನ್ನು ಕೇಂದ್ರೀಕರಣ ಮಾಡುತ್ತಾ ಇದ್ದಾರೆ. ಹೇಳು ಪ್ರಹ್ಲಾದ, ಏನು ಮಾಡಬೇಕು ಹೇಳು. ಅದೆಂಥ ಕಮ್ಯಾಂಡಿಂಗ್ ವಾಯ್ಸ್ ಅಂತ ಹೇಳ್ತೀರಾ ಅಥವಾ ಮೆಸ್ಮರೈಸಿಂಗ್ ವಾಯ್ಸ್ ಅಂತ ಹೇಳ್ತೀರಾ? ಆ ಚಿಕ್ಕ ಹುಡುಗನ ಬಾಯಿಯಿಂದ ಅದು ಸಿದ್ಧಿ ಪಡೆದಂಥವರ ಬಾಯಲ್ಲಿ ಆ ಮಾತು ಇನ್ನೊಬ್ಬರನ್ನ ಆ ಥರ ಆಗಿ ಮಾಡಿಬಿಡುತ್ತೆ ಅಂತ ಮಹಾನುಭಾವರು ಹೇಳಿಕ್ ಶುರು ಮಾಡುತ್ತಾ ಇದ್ದಾರೆ. ಕ್ರೀಡಾಂಧಾಹ ಮಾ ಪ್ರಮಾದ್ಯಥ, ನೀವು ಚಿಕ್ಕ ಹುಡುಗರೇ ಆದರೆ ಆಟದಲ್ಲೇ ಇದ್ದುಕೊಂಡು ನಿಮ್ಮ ಜೀವನ ಹಾಳು ಮಾಡಿಕೋಬೇಡಿ. ಯಾಕೆ? ವಯಸ್ಸಾನ್ ಪಶ್ಯತ ಮೃತಾನ್, ನಿಮ್ಮ ವಯಸ್ಸಲ್ಲಿದ್ದವರು ಸತ್ತಿದ್ದವರು ತುಂಬಾ ಜನ ಇದ್ದಾರೆ, ಅವರನ್ನು ನೋಡಿ. ಅಲ್ಲ, ನಮ್ಮ ಹುಡುಗ್ತನ ಬಹಳ ಜನ ಈ ಮಾತು ಹೇಳ್ತಾ ಇರ್ತಾರೆ ಹುಡುಗರನ್ನ. ಚೂರು ಪಾಪ, ಅವರಿಗೇನು ಹಿಂದಿನ ಸಂಸ್ಕಾರದಿಂದ ಸ್ವಲ್ಪ ಜಾಸ್ತಿ ದೇವರು ಅಂತ ಹೇಳಿಕ್ ಹೋದ್ರೆ ಹುಡುಗರಾಗಿ ಹುಡುಗರ ರೀತಿ ಇರಬೇಕಪ್ಪ, ಮುದುಕರು ತರ ಯಾಕೆ ನೀವು? ಏನ್ ಮಾಡಬೇಕು? ರಿಟೈರ್ಮೆಂಟ್ ಆದ್ಮೇಲೆ ಸ್ವಲ್ಪ ದೇವರು, ಅಷ್ಟರವರೆಗೆ ಓದ್ಕೋಬೇಕು, ಎಂಜಾಯ್ ಮಾಡಬೇಕು. ಆದ್ಮೇಲೆ ಲೈಫ್ ಎಲ್ಲ ಎಂಜಾಯ್ ಮಾಡ್ಲಿಕ್ಕೆ ಇರೋದು. ಇವಾಗಿನ ದೇವರು ದೇವರು ಅಂತ ಕೂತರೆ ಲೈಫ್ ಅಲ್ಲಪ್ಪ, ನಾವೇ ಇರಲ್ಲ ಎಂಬುದು ಮರ್ತೋಗಿರ್ತೀವಿ. ಲೈಫ್ ಎಲ್ಲ ಎಂಜಾಯ್ ಮಾಡಿ ಎಲ್ಲ ಜಾಬು ಅದು ಇದು ಎಲ್ಲ ಆಗಿ ರಿಟೈರ್ ಆಗುವವರೆಗೂ ನಾವು ಇರ್ತೀವಿ ಅಂತ ಗ್ಯಾರಂಟಿ ಕಾರ್ಡ್ ಯಾರಾದ್ರೂ ಕೊಟ್ಟಿದ್ರೆ ಯಸ್ ಯು ಕ್ಯಾನ್ ಪ್ರೊಸೀಡ್, ನೋ ಪ್ರಾಬ್ಲಮ್. ಅದೇ ಹೇಳ್ತಾ ಇದ್ದಾರೆ, ನಿಮ್ ವಯಸ್ಸಲ್ಲಿ ಇದ್ದವರೇ ಈ ತರ ಆಗಿಬಿಡ್ತಾರೆ, ಮತ್ತೆ ಇನ್ ಯಾವಾಗ ಮಾಡ್ತೀರಿ ಸಾಧನೆ? ಅಲ್ಲ, ಹುಡುಕ್ತನದಲ್ಲಿ ಆಟ ಆಡ್ಕೋಬೇಕಲ್ಲ, ಚೆನ್ನಾಗಿರ್ಬೇಕಲ್ಲ, ಬರೀ ಲೌಕಿಕ ಓದಷ್ಟೇ ಹೇಳ್ತಾರೆ. ಕೌಮಾರ ಆಚರೇತ್ ಪ್ರಜ್ಞ ಧರ್ಮಾನ್ ಭಾಗವತಾನಿಹ. ಕುಮಾರನಾಗಿರುವಾಗಲೇನೆ, ಕೌಮಾರೇ ವಯಸ್ಸಿ, ವಿಶೇಷವಾಗಿರತಕ್ಕಂಥ ಈ ಹುಡುಗತನದಲ್ಲೇನೆ ನಾವು ಧರ್ಮ ಭಾಗವತ ಧರ್ಮಗಳನ್ನು ಅನುಷ್ಠಾನ ಮಾಡಬೇಕು. ಯಾಕೆಂದ್ರೆ ಯುದ್ಧಕಾಲೇ ಶಸ್ತ್ರಾಭ್ಯಾಸ ಅಂತ ಆ ರಿಟೈರ್ಮೆಂಟ್ ಆದ ಕಾಲಕ್ಕೆ ಅವಾಗೆಲ್ಲ ಶುರು ಮಾಡಿದರೆ ಏನಾಗುತ್ತೆ? ಏನೂ ಇರಲ್ಲ. ಹುಡುಗಿದ್ದಾಗಿಂದ ಶುರು ಮಾಡಿಕೊಂಡ್ರೆ ಕೊನೆಗೆ ಅವಾಗ ಉಪಯೋಗ ಆಗುತ್ತೆ. ಇದನ್ನ ಸುಮ್ಮನೆ ಹೇಳ್ತಾ ಇಲ್ಲ, ಸತ್ಯವಾದ ವಿಚಾರ. ನಾವು ಕರ್ನೂಲಲ್ಲಿರೋ ಕಾಲಕ್ಕೆ ಉತ್ತರಾದ ಮಠಕ್ಕೆ ನಾವು ಹೋಗ್ತಾ ಇದ್ದೀವಿ. ಚಿಕ್ಕ ಹುಡುಗರು ಅಲ್ಲಿ ಪ್ರವಚನಕ್ಕೆಲ್ಲ ಬರ್ತಾ ಇದ್ರು. ಅಲ್ಲಿಗೆ ಹೋಗಿ ಕೂಡ್ಲಿಕ್ಕೆ ಹೋದರೆ ಒಬ್ಬ ಮಹಾನುಭಾವ ಅಲ್ಲೂ ಬರ್ತಾ ಪ್ರತ್ಯಕ್ಷ ಆಗ್ತಿದ್ದ. ನಾವು ಒಳ ಕೂತ್ರೆ ಏನೀ ಹುಡುಗರು ಇಲ್ಲಿ ಕೂಡಬಾರ್ದು ಹೋಗ್ರಿ, ನಾವು ಕಟಾಂಗನ ಹಿಂದೆ ಕೂತ್ಕೊಂಡಿದ್ರೆ ಅಲ್ಲಿಗೂ ಬಂದು ಹುಡುಗರಾಗಿ ಆಡ್ಕೊಳ್ಳದಾಗ ಇಲ್ಲೇ ಕೂತ್ಕೊಂತಿರೋ ನೀವು ಅಂತೇಳಿ ನಮ್ಮಂತ ಮಾಡ್ತಾ ಇದ್ರು. ನಾವು ಎದುರ್ಕೊಂಡ್ಬಿಡ್ತಾ ಇದ್ರು, ಈಗ ಕಾಟ ಕೊಡ್ತಾ ನಮ್ಮನ್ನ ಪುರಾಣ ಕೇಳಲಿಕ್ಕೆ ಇದು ಮಾಡ್ತಾನಲ್ಲ ಅಂತೇಳಿ. ಆದರೆ ಆ ತಲೆಯಲ್ಲಿ ಕೂತಿರುತ್ತೆ ಯಾವಾಗ ಯಾವಾಗ ಏನ್ ಮಾಡಬೇಕು ಅದು ಮಾಡಬೇಕು. ಆದರೆ ಯಾವಾಗ ಏನು ಮಾಡಬೇಕು ಅದು ಮಾಡಬೇಕು ಎಂಬುದೇ ಪ್ರಹ್ಲಾದರಾದರೆ ಹೇಳ್ತಾ ಇದ್ದಾರೆ, ಭಗವಂತನ ಚಿಂತನೆ ಸದಾ ಮಾಡಬೇಕಯ್ಯ. ಹೌದಾ, ಭಗವಂತ ಎಲ್ಲಿದ್ದಾನೆ ಅಂತ ಕೇಳಿದರೆ ಹೃದಯ ಛಿದ್ರವತ್ ಸ್ಥಿತ, ಹೃದಯದಲ್ಲಿ ಆಕಾಶ ಹೇಗಿದೆ ಒಳಗೆ ಆ ಆಕಾಶದಲ್ಲೇ ತಾನು ವಿಶೇಷವಾಗಿ ನಿಂತಿದ್ದಾನೆ. ಅವಾಗ ಹೇಳ್ತಾರೆ, ನೀನೇನು ದೇವರು ದೇವರು ಅಂತ ಇದೆಯಲ್ಲ, ಆ ಶ್ರೀಹರಿ ನಮ್ಮ ದೈತ್ಯರಿಗೆ ಶತ್ರು, ದೈತ್ಯರಿಗೆ ಶತ್ರು. ಅಂಥ ಶ್ರೀಹರಿಯನ್ನು ನಾವು ಚಿಂತನೆ ಮಾಡಬೇಕಾ? ಮಾಡಿದರೆ ಒಲಿತಾನ ಅಂದರೆ ಹೇಳ್ತಾರೆ, ಶ್ರೀಹರಿಗೆ ಶತ್ರು ಇಲ್ಲ, ಮಿತ್ರ ಇಲ್ಲ, ಯಾರೂ ಇಲ್ಲ. ಯಾರು ಯಾರು ಯಾವ ರೀತಿ ತನ್ನ ಚಿಂತನೆ ಮಾಡಿದರೆ ಆ ಥರ ಫಲ ಕೊಡುತ್ತಾನೆ ಅಷ್ಟೇ ಹೊರತು ಸೇವಾನುರೂಪ ಉದಯ ನ ಪರಾವರತ್ವಂ, ಭಗವಂತನಿಗೆ ಅವರವರ ಯೋಗ್ಯತಾನುಸಾರ ಫಲ ಕೊಡ್ತಾನಷ್ಟೇ ಹೊರತು ಇನ್ನೊಂದಿಲ್ಲಯ್ಯ. ಅದರಿಂದ ಅವನು ಚಿಂತನೆ ಮಾಡಿ ಅಲ್ಲ, ಅವನ ಚಿಂತನೆ ಮಾಡಬೇಕು ಅಂತ ಹೇಳಿದರೆ ನಾವಾ ದೈತ್ಯರು, ನಮ್ಮ ಬುದ್ಧಿಯ ಸರಿಗಿರಲ್ಲ, ನಾವು ಆತನ ಚಿಂತನೆ ಮಾಡಲಿಕ್ಕೆ ಆಗುತ್ತಾ ಅಂದರೆ ಹೇಳ್ತಾರೆ, ನಾವಾಗಿ ಚಿಂತನೆ ಮಾಡಲಿಕ್ಕೆ ಹೋದರೆ ಏನೂ ಆಗಲ್ಲ, ಅವನ ಕರುಣೆ ಇದ್ರೆ ಎಲ್ಲವೂ ಆಗುತ್ತೆ. ಅವನ ಶರಣಾಗತರಾದರೆ ಯಾರಿಂದಾದರೂ ಭಗವಂತ ಕ್ರಿಮಿಯಿಂದ ರಾಜ್ಯವಾಡಿಸಿದೆ ಅಂತ ಆ ರೀತಿಯಲ್ಲಿ ಭಗವಂತ ಮಾಡಿಸಿಬಿಡುತ್ತಾನೆ. ಅದರಿಂದ ನೀವು ಹೆದರಬೇಕಾಗಿಲ್ಲ, ಭಗವಂತನ ಚಿಂತನೆ ಮಾಡಿ. ಇನ್ನು ಅಷ್ಟಕ್ಕೂ ಮತ್ತು ಪ್ರಶ್ನೆಗಳು ಬರ್ತಾ ಇವೆ. ದೇವ ಒಳ್ಳೆ ಶರೀರ ಕೊಟ್ಟಿದ್ದಾನೆ, ಯೌವನ ಕೊಟ್ಟಿದ್ದಾನೆ, ಎಲ್ಲ ಇದೆ, ಅನುಭವಿಸದೆ ದೇವರ ಕಡೆ ಹೋಗಬೇಕಾ ಅಂತ ಪ್ರಶ್ನೆ ಬಂದಾಗ ಅಲ್ಲಿ ಹೇಳ್ತಾ ಇದ್ದಾರೆ, ನೀವು ಏನೇನು ಭೋಗಗಳು ಪಡ್ತಾ ಇದ್ದೀರಿ, ಆ ಭೋಗಗಳಲ್ಲಿ ನಿಮ್ಮ ಜೊತೆಗೇ ಇದ್ದು ಸುಖಪಡಿಸುವ ಸ್ವಾಮಿಯನ್ನೇ ನೆನೆಯದಿದ್ದರೆ ನಿಮಗೂ ಪಶುಗಳಿಗೂ ವ್ಯತ್ಯಾಸ ಏನು ಅಂತ ಚೆನ್ನಾಗಿ ಉಪದೇಶ ಕೊಡ್ತಾ ಇದ್ದಾರೆ. ಹೇಗೆ ವಯಸ್ಸಲ್ಲಿದ್ದರೂ ಕೂಡ ಎಷ್ಟೇ ಭೋಗಗಳು ಪಡ್ತಾ ಇದ್ರೂ ಕೂಡ ಅಪ್ಪ ಅಮ್ಮನ ಮರೆತಿರೋರು ಯಾರು ಇರ್ತಾರ? ಅವ್ರ ಜೊತೆಗೆ ಇದ್ದುಕೊಂಡು ಅವರನ್ನು ಸಂತೋಷಗೊಳಿಸಿದವರನ್ನೇ ಸಮಾಜ ಗೌರವ ಕೊಡುತ್ತೆ. ಹಾಗಾದ್ರೆ ಹುಟ್ಟು ಈ ಜನ್ಮದಲ್ಲಿ ಹುಟ್ಟು ಕೊಟ್ಟ ಅಪ್ಪ ಅಮ್ಮನ ಗೌರವ ಮಾಡತಾನೆ ನಮ್ಮ ಭೋಗ ಪಡಬೇಕು ಅಂತಾದರೆ ಜನ್ಮ ಜನ್ಮಕ್ಕೂ ಅಪ್ಪ ಅಮ್ಮ ಆದ ಭಗವಂತನ ಚಿಂತನೆ ಮಾಡದೆ ಭೋಗ ಪಟ್ಟರೆ ನಮ್ಮನ್ನು ಪಶುಗಳು ಅಂತಾರ ಇನ್ನೇನಂತಾರೆ? ಪ್ರಹ್ಲಾದರಾದರ ಮಾತು ಹೇಗಿದೆ ಅಂದ್ರೆ ಬಾಣದಿಂದ ಹೊಡೆದ್ರೆ ಹಾಗೆ ಒಳಗೆ ಕೂತಿರಬೇಕು ಅಂತ ತೆಗಿಲಿಕ್ಕೂ ಸಾಧ್ಯ ಆಗಿದೆ, ಆ ಥರ ಮಾತನ್ನು ಹೇಳ್ತಾ ಇದ್ದಾರೆ. ಕೊನೆಗೆ ನಮಗ ಭಗವಂತನ ಪರಿಚಯ ಮಾಡಿಕೊಡು ಅಂತ ಹೇಳಿದ್ರೆ ಹೇಳ್ತಾರೆ, ಸುಲಭನೋ ಹರಿ, ಬಹಳ ಸುಲಭ. ಸುಲಭ ಅಂದರೆ ಸು ಅಂದರೆ ಬಲ, ಬಲ ಜ್ಞಾನಾತ್ಮಕರಾದಂತಹ ವಾಯುದೇವರು ಅವರಲ್ಲಿ ಭಗವಂತ ಸಿಗುತ್ತಾನೆ. ಆದ್ದರಿಂದ ಭಗವಂತ ಸುಲಭ, ವಾಯುದೇವರ ಮೂಲಕ ನಮಗೆ ಸಿಗ್ತಾನೆ. ಅದಕ್ಕೆ ಇವರನ್ನು ಏನಂತಾರೆ ಪ್ರಹ್ಲಾದರಾದರನ್ನ, ರಹಿತ ಆಸುರ ಅಸುರ ಅಂದ್ರೆ ಆಸುರೀಭಾವ ಇಲ್ಲದ ಅಸುರ. ಇವ ಅಸುರ ಅಂತ ಮತ್ತೆ ಕರಿತೀರಲ್ಲ ಅಂದ್ರೆ ಸೆಲ್ಫ್ ಕಾಂಟ್ರಡಿಕ್ಟರಿ ಸೆಂಟೆನ್ಸ್ ಆಗ್ಬಿಡುತ್ತೆ. ಒಂದು ಕಡೆ ಅಸುರ ಅಂತ ಹೇಳ್ತೀರ, ಅಸುರ ಅಂದ್ರೆ ಆಸುರೀಭಾವ ಇರುವವರನ್ನೇ ಅಸುರ ಅಂತ ಕರೆಯೋದು, ಅಸುರ ಆಸುರೀಭಾವ ಇಲ್ಲ ಅಂತೀರ ಅಸುರ ಅಂತೀರ. ಅಲ್ಲ, ಅಸುರ ಅನ್ನೋದು ಬೇರೆದಿಂದ, ಅಸು ವಾಯುದೇವರಲ್ಲಿ ರಮತೆ ಸಂತೋಷ ಪಡ್ತಾರೆ, ಆದ್ದರಿಂದ ಅವರಿಗೆ ಅಸುರ ಅಂತ ಕರೆದರು. ಆ ರೀತಿಯಲ್ಲಿ ತುಂಬಾ ಸುಂದರವಾದ ಪ್ರಸಂಗ ತರ್ತಾ ಇದ್ದಾರೆ. ನಿಮ್ಮ ಸುತ್ತು ಬಂಧನ ಇದೆಯಾ? ನಿಮ್ಗೆ ಆ ಪರಿಚಯವೇ ಇಲ್ಲ, ಸಬ್ಜೆಕ್ಟೇ ಗೊತ್ತಾಗ್ತಾ ಇಲ್ಲ. ನಿಮ್ಮ ಸುತ್ತು ಲಿಂಗ ದೇಹ ಇದೆ, ಆ ಲಿಂಗ ದೇಹದ ಅಂಟನ್ನ ಕೊಟ್ಟು ಭಗವಂತ ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿದ್ದಾನೆ. ಅದು ಕಳೆಯಬೇಕಾದರೆ ಅವನನ್ನೇ ಚಿಂತನೆ ಮಾಡುತ್ತಾ ಬರಬೇಕು, ಅವನನ್ನೇ ಚಿಂತಿಸಿದರೆ ಅದು ಕಳ್ಕೊಂಡು ನಾವು ಹೋಗಲಿಕ್ಕೆ ಸಾಧ್ಯ. ಹೌದಾ, ಅದು ಕಳೆಯಬೇಕಾದ್ರೆ ಏನು ಮಾಡಬೇಕು, ದೇವರನ್ನ ಯಾವ ರೀತಿಯಲ್ಲಿ ಚಿಂತನೆ ಮಾಡಬೇಕು ಅಂದರೆ ಏನಿಲ್ಲ, ಅಲ್ಲಿ ರಹಸ್ಯ ಇಷ್ಟೇ, ಎಲ್ಲೆಲ್ಲಿ ಭಗವದ್ ರೂಪ ಹೇಗಿದೋ ಅದು ನೆನೆದ್ಬೇಡಿ. ಅದು ಯಾಕೆ ಹಾಗೆ, ಒಂದೇ ದೇವರು ದೇವರು ಒಂದು ಬಾಯಿನಂತ ಇದ್ರೆ ಸಾಕಲ್ಲ, ಎಲ್ಲೆಲ್ಲಿ ದೇವರು ಹೇಗೆ ಹೇಗಿದ್ದಾರೋ ಅಲ್ಲಲ್ಲಿ ದೇವರನ್ನ ಅಲ್ಲಲ್ಲಿ ಹಾಗಾಗಿ ನೆನೆಯಬೇಕು ಅಂದ್ರೆ ನಿಮ್ಮ ಸುತ್ತೂ ಇರುವ ಬಂಧನ ಏನಿದೆ ಅದು ಎಂಟು ಪ್ರಕೃತಿಗಳಿಂದ ತಯಾರಾದದ್ದಯ್ಯ. ಎಂಟು ಪ್ರಕೃತಿಗಳಿಂದ ತಯಾರ, ಪ್ರಕೃತಿ ಅಂದ್ರೆ 25 ರೀತಿ ಅಂದ್ರೆ ತತ್ವಗಳು 24 25 ಹೌದು, ಪಂಚವಿಂಶತಿ ತತ್ವ, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚಭೂತ, ಪಂಚ ತನ್ಮಾತ್ರ 20 ಅದರಲ್ಲಿ ಮನಸ್ಸು ಬುದ್ಧಿ ಅಹಂಕಾರ ವಿಶೇಷವಾಗಿರತಕ್ಕಂಥ ಮನಸ್ಸು ಬುದ್ಧಿ ಅಹಂಕಾರ ತತ್ವ ಮಹತ್ತತ್ವ ಅವ್ಯಕ್ತ ತತ್ವ 25 ತತ್ವಗಳಾಗುತ್ತೆ. ಇದನ್ನೇ ಸಂಕೋಚಗೊಳಿಸಿದರೆ 5 ಆಗುತ್ತೆ ಎಂದರು. ಹೇಗಾಗುತ್ತೆ? ಪಂಚ ಕರ್ಮೇಂದ್ರಿಯ, ಪಂಚಭೂತ, ಪಂಚ ತನ್ಮಾತ್ರ ಎಲ್ಲದಕ್ಕೂ ಕಮ್ಯಾಂಡಿಂಗ್ ಯಾವುದು ಅಂದ್ರೆ ಪಂಚ ಜ್ಞಾನೇಂದ್ರಿಯಗಳು, ಅದರಲ್ಲೇ ಎಲ್ಲ ಸೇರಿಬಿಡುತ್ತೆ. ಯಾರು ಕಮ್ಯಾಂಡರ್ಸ್ ಇರ್ತಾರೆ ಅವ್ರಿಗೊಂದು ಮಾತು ಹೇಳಿದ್ರೆ ಮಿಕ್ಕವ್ರಿಗೆ ಹೇಳಿದ್ದಂತೆ, ಮನೆಯಲ್ಲಿ ಯಜಮಾನನ ಕರೆದ್ರೆ ಎಲ್ಲರೂ ಕರೆದಂತೇನೆ. ಹಾಗೆ 5 ಜ್ಞಾನೇಂದ್ರಿಯಗಳು, ಇನ್ನು ಮನಸ್ಸು ಬುದ್ಧಿ, ಆದ್ಮೇಲೆ ಅಹಂಕಾರ ತತ್ವ ಮಹತ್ತತ್ವ ಅವ್ಯಕ್ತ ತತ್ವ. ಮನಸ್ಸು ಬುದ್ಧಿ ಎಲ್ಲ ಸೇರಿ ಅಹಂಕಾರದಲ್ಲಿ ಸೇರಿತು. ಅಹಂಕಾರ ತತ್ವ ಮಹತ್ತತ್ವ ಅವ್ಯಕ್ತ ತತ್ವ 3 + 5 = 8. ಹೇಗೆ ಬೇಕಾದ್ರೂ ಎಕ್ಸ್ಪ್ಯಾಂಡ್ ಮಾಡಬಹುದು, ಹೇಗೆ ಬೇಕಾದ್ರೂ ಕಂಪ್ರೆಸ್ ಮಾಡಬಹುದು ಟ್ಯಾಬ್ಲೆಟ್ ತರ. ಹೇಳ್ತಾರೆ ನಮ್ಮ ಶರೀರ ತಯಾರಾದದ್ದು 8 ಈ 8 ತಯಾರಾದದ್ದು. ಈಗ ಮನೆ ಕಟ್ತಾನೆ ಯಾರು, ನಾವು ಕೊಟ್ಟ ಇಂಜಿನಿಯರ್ ಮನೆ ಕಟ್ತಾನೆ, ಕಟ್ಟಿದ ಮೇಲೆ ಮನೆ ನಮ್ಗೆ ಕೊಡ್ತಾನೆ, ಕೀ ಹ್ಯಾಂಡ್ ಓವರ್ ಮಾಡಿರ್ತಾನೆ. ಮಾಡಿದಾಗವ ಅಯ್ಯ ಮಾಡಿದ್ದೇನೆ ಅಂತ ಕೊಡ್ತಾನ, ಅಥವಾ ನಾವು ಇಷ್ಟು ಸಿಮೆಂಟ್ ಕಟ್ಟಿದೆ, ಇದು ಹಾಕಿದೆ, ಇದು ಹಾಕಿದೆ, ಈ ಪ್ರಪೋರ್ಷನ್ ಹೀಗೆ, ಈ ಡೈಮೆನ್ಷನ್ ಹೀಗೆ ಇವೆಲ್ಲ ಹೇಳಿ ನಂಗೆ ಯಾಕೆ ಹೇಳ್ತೀವೋ ಅಂತ. ಹೌದಾ, ನಂಗೆ ಅವೆಲ್ಲ ಯಾಕೆ ಹೇಳ್ತೀಯ, ನೀ ಹೇಗೆ ಕಟ್ಟಿದ್ರು, ಒಂದು ಕಟ್ಟಿದ್ಯಾ ನಮ್ಗೆ ಕೊಟ್ಟಿಯ ಸಾಕು. ಹಾಗೆ ದೇವರು ಪ್ರಪಂಚ ಕಟ್ಟಿದ, ನಮ್ಮ ಶರೀರ ಕೊಟ್ಟ, ಮತ್ತೆ ಆತ ಹೇಗ್ ಕಟ್ಟಿದ ಈ ಪ್ರಪಂಚವನ್ನೆಲ್ಲ, ನಮ್ಮ ಶರೀರ ಹೇಗ್ ಮಾಡಿದ, ಈ ಕನ್ಸ್ಟ್ರಕ್ಷನ್ ನಮಗೆ ಯಾಕೆ ಅಂತ ಹೇಳಿದ್ರೆ ಅದರೊಳಗೆ ರಹಸ್ಯ ಇದೆ. ಏನದು ಅಂದ್ರೆ, ಆಫ್ಟರ್ ಆಲ್ ಒಂದು ಕಾರೋ ಬೈಕೋ ಏನೋ ಇರುತ್ತೆ, ಆ ತಗೊಂಡವರಿಗೆ ಹೇಳ್ತಾರೆ ನೀವು ಮೆಕ್ಯಾನಿಕ್ ಅಲ್ಲದಿದ್ರು ಕೂಡ ಮಿನಿಮಮ್ ಮೆಕ್ಯಾನಿಸಮ್ ಕಲ್ತ್ಕೊಳ್ಳಿ, ಮೆಕ್ಯಾನಿಸಮ್ ತಿಳ್ಕೊಳ್ಳಿ, ಮಧ್ಯೆ ನಿಂತರೆ ರಿಪೇರ್ ಮಾಡ್ಲಿಕ್ಕಾಗುತ್ತೆ ಅಂತ ಹೇಳ್ತಾರೆ. ಹೌದಾ, ಮಿನಿಮಮ್ ಗೊತ್ತಿರಬೇಕಾದ. ಹಾಗೆ ಇಡೀ ನಮ್ಮ ವಿಶೇಷ ನೋಡಿ, ಮನೆ ಇದೆ ಅಂತ ಇದ್ಬಿಟ್ರೆ ಆಯ್ತಾ, ಎಲ್ಲೆಲ್ಲಿ ಯಾವ್ಯಾವ ಪೈಪ್ ಲೈನ್ ಹೋಗಿದೆ ಎಲ್ಲ ನೋಡಿಕೊಂಡಿರಬೇಕು. ಹೌದಾ, ಕನ್ಸ್ಟ್ರಕ್ಷನ್ ಆಗೋ ಕಾಲಕ್ಕೆ. ಮತ್ತು ಪ್ರಾಬ್ಲಮ್ ಬಂದ್ರೆ ಹೊಸ ಪ್ಲಂಬರ್ನ ಕರೆದು ಮನೆಯೆಲ್ಲ ಒಡೆದು ಬಿಡ್ತಾರೆ. ಅದಕ್ಕೆ ನಮ್ಗೆ ಗೊತ್ತಿರಬೇಕು ಯಾವ್ಯಾವ ಲೈನ್ ಎಲ್ಲಿದೆ ಅಂತ ಹೇಳಿ. ಹಾಗೆ ಇದಕ್ಕೆ ಇಷ್ಟು ನಾವು ತಿಳ್ಕೊಂಡಿದ್ರೆ ಈ ಒಳಗೆ ಈ ಶರೀರ ಒಡಕೊಂಡು ಹೋಗ್ಬೇಕಾದ್ರೆ ಅದರ ಕನ್ಸ್ಟ್ರಕ್ಷನ್ ಹೇಗಾಗಿದೆ ಅಲ್ಲೂ ಸೀಕ್ರೆಟ್ ಹೇಳಿಕೊಡ್ತಾ ಇದ್ದಾರೆ. ಏನದಂದ್ರೆ, ಈ 8 ಪ್ರಕೃತಿಗಳಲ್ಲಿ ಈ ಲಿಂಗದೇಹ ಈ ಶರೀರಗಳಲ್ಲಿ ಭಗವಂತ ಒಂದೊಂದರಲ್ಲಿ ತಾನೇ ನಿಂತು ನಮ್ಮ ಹಿಂದಿನ ಕರ್ಮಾನುಸಾರ ಪ್ರೇರಣೆ ಮಾಡುತ್ತಾ ನಮ್ಮನ್ನ ಬೇರೆ ಕಡೆಗೆ ಕರಕೊಂಡು ಹೋಗ್ತಾ ಇರೋದೇ ದೇವ. ತಿಳಿಸ್ಕೊಡ್ತಾ ಇದ್ದಾನೆ, ನೀವು ರಾಂಗ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ದೀರಾ, ಸ್ವಲ್ಪ ಮಾಡಿಫೈ ಮಾಡಿದರೆ ನಿಮ್ಮ ಪಾಪ ಕರ್ಮಾನುಸಾರ ನಿಮ್ಮನ್ನ ರಾಂಗ್ ಡೈರೆಕ್ಷನ್ ಅಲ್ಲಿ ನಾನೇ ಕರ್ಕೊಂಡು ಹೋಗ್ತಾ ಇದ್ದೇನೆ, ಅದು ಸರಿ ಆಗ್ಬೇಕು, ನಾನೇ ಹೇಳ್ತಾ ಇದ್ದೀನಿ. ಸರಿ ಆಗ್ಬೇಕು ಅಂದ್ರೆ ನೀವೇ ಆಗ್ಲಿಕ್ಕೆ ಆಗಲ್ಲ, ನನ್ನ ಕೇಳಿ, ನಾನು ನಿಮ್ಮನ್ನ ಸರಿಯಾದ ಹಾದಿಯಲ್ಲಿ ಕರ್ಕೊಂಡು ಹೋಗ್ತೀನಿ. ಅಲ್ಲ, ನಮ್ಮನ್ನ ನೀನು ಸರಿಯಾದ ಹಾದಿಯಲ್ಲಿ ಕರ್ಕೊಂಡು ಹೋಗಬೇಕಾದ್ರೆ ನಾವೇನು ಮಾಡಬೇಕು? ಏನು ಇಲ್ಲ, ನಿಮ್ಮನ್ನ ತಪ್ಪಾದ ಹಾದಿಗೆ ಕರ್ಕೊಂಡು ಹೋಗ್ಲಿಕ್ಕೆ ನಿಮ್ಮದೇ ಆದ ಪಾಪ ಕೂತಿದೆ, ಆ ಪಾಪ ನೀವು ಕಳ್ಕೊಂಡ್ರೆ ನಾನು ನಿಮ್ಮನ್ನ ಪಾಪ ಕಳ್ಕೊಂಡು ಪುಣ್ಯ ಪಡ್ಕೊಂಡ್ರೆ ಒಳ್ಳೆ ಹಾದಿ ಕರ್ಕೊಂಡು ಹೋಗ್ತೀನಿ. ಅಲ್ಲ, ನಾವಾಗಿ ಪಡ್ಕೊಳ್ಳೋದು ಹೇಗೆ, ಪಾಪ ಕಳ್ಕೊಳ್ಳೋದು ಹೇಗೆ, ಪುಣ್ಯ ಪಡ್ಕೊಳ್ಳೋದು ಹೇಗೆ ಅಂದ್ರೆ, ಯಾವ ಯಾವ ತತ್ವಗಳಲ್ಲಿ ನನ್ನ ರೂಪಗಳನ್ನ ಇಟ್ಟು ಆ ರೂಪಗಳ ಮೂಲಕ ನಾನು ಪಾಪವೇ ಬುಡವಾಗಿಟ್ಟುಕೊಂಡು ಕರ್ಕೊಂಡು ಹೋಗ್ತಾ ಇದ್ದೇನೋ ಅಲ್ಲಲ್ಲಿರುವ ಆಯಾ ರೂಪಗಳನ್ನ ನೆನೆದರೆ ಸಾಕು, ನಿಮ್ಮ ಪಾಪ ಅಲ್ಲಲ್ಲಿರುವ ಪಾಪ ಕತ್ತರಿಸಿ ಹೋಗುತ್ತೆ, ಪುಣ್ಯ ಬೆಳೆದು ನಾನು ನಿಮ್ಮನ್ನ ಬೇರೆ ಕಡೆ ಕರ್ಕೊಂಡು ಹೋಗ್ತೇನೆ. ದಿಸ್ ಇಸ್ ದ ಕೀ ಅಂತ ಹೇಳಿದೆ. ಎಷ್ಟು ಚೆನ್ನಾಗಿದೆ, ಸಾಮಾನ್ಯ ಪ್ರವಚನ ಭಾಗವತ ಆಗಲಿ ಯಾವುದೇ ಆಗಲಿ ಕೇಳೋ ಕಾಲಕ್ಕೆ ಕೂತವರಿಗೆ ನಿದ್ದೆ ಬರುವಂತಹ ಸಂದರ್ಭಗಳು ಯಾವುದು ನಿಮ್ಮ ಅನುಭವದಲ್ಲಿ ಹೇಳಿ? ಒಳ್ಳೆ ನಿದ್ದೆ ಬರಬೇಕು, ಒಳ್ಳೆ ನಿದ್ದೆ ಬರುವಂತಹ ಅಲ್ಲ, ಸಾಮಾನ್ಯವಾಗಿ ಭಾಗವತ ಕೇಳೋ ಕಾಲಕ್ಕೆ ಎಲ್ಲಿ ಬರುತ್ತೆ ಅಂದ್ರೆ, ಸಾಮಾನ್ಯ ಹರಿವಂಶ ಇವೆಲ್ಲ ವಂಶಗಳ ಕುರಿತು ಕೇಳುವಾಗ ಬರುತ್ತೆ. ಅವ್ರ ಮಕ್ಕಳು ಇಷ್ಟು, ಇವ್ರ ಮಕ್ಳು ಯಾರ ಮಕ್ಳು ಯಾರು, ನಮ್ಗೇನು ಅಂತ ನಾವು ಸೈಲೆಂಟ್ ಮರ್ಕೊಂಡಿರ್ತೀವಿ. ಅಲ್ಲಿ ಯಾವಾಗ ಮುಗಿಯುತ್ತೆ ಆಚಾರ ಈ ವಂಶಗಳ ಪಟ್ಟಿ ಅಲ್ಲ ಅಂತ ಕೇಳ್ತೀವಿ. ಯಾಕೆ ಆಚಾರಕ್ಕೆ ತಪ್ಪಿದ್ದೆಲ್ಲ ಹೇಳಬೇಕು, ಅವರು ಆದಷ್ಟು ಶಾರ್ಟ್ಕಟ್ ಮಾಡ್ಲಿಕ್ಕೆ ನೋಡ್ತಾರೆ, ಆಗಲ್ಲ. ಇನ್ನು ಕೂತ ಅವರು ತಪ್ಪಿದ್ದಲ್ಲ, ಕೂಡಲೇಬೇಕು, ಹರಿವಂಶ ಕೇಳಬೇಕು. ಭಾಗವತ 9 ಸ್ಕಂದ ಅಂತೂ ಎಲ್ಲ ವಂಶಗಳ ಪಟ್ಟಿಯೇ, ಎಲ್ಲ ಅದರ ರುಚಿ ಗೊತ್ತಿಲ್ಲ, ಗೊತ್ತಿಲ್ಲ ಆದ್ದರಿಂದ ನಿದ್ದೆ ಬರುತ್ತೆ. ಹಾಗೆ ಈ ಸೃಷ್ಟಿ ಪ್ರಕರಣ ಬಂದು ಕೂಡಲೇ ನಿದ್ದೆ ಶುರು ಆಗುತ್ತೆ. ಹಾಗೆ ಅದರ ಬೇಸ್ ನಾವು ಹೇಳಲ್ಲ. ಇದ ಅರ್ಥ ಮಾಡಿಕೊಂಡ್ರೆ ಏನು ಪ್ರಾಫಿಟ್ ಅಂತ ನಾನು ಹೇಳದೆ ನೋಡಿ, ಈ ತತ್ವ ಈ ತತ್ವ ಈ ತತ್ವ ಈ ತತ್ವ ಇದರಿಂದ ಚಿಂತನೆ ಮಾಡಲೇಬೇಕು ನೀವು. ಆಯ್ತು ಸ್ವಾಮಿ, ಆಚಾರ ನಾವು ಈಚೆ ಹೇಳದ, ಇದು ಚಿಂತನೆ ಮಾಡಿದರೆ ನಮ್ಮ ಇಡೀ ಟೋಟಲ್ ಮೆಕ್ಯಾನಿಸಮೇ ಕನ್ವರ್ಟ್ ಆಗ್ತಾ 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 ಬರುತ್ತೆ. ಭಗವಂತ ವಿಶೇಷವಾಗಿ ಹೇಗೆ ಈಗ ಅಂದರೆ ಹಿಂದೆ ಅಷ್ಟು ದೇವರ ಚಿಂತನೆ ಇದ್ದಿರಲ್ಲ ಎಲ್ಲರಿಗೂ, ಈಗ ಏನು ದೇವರ ಚಿಂತನೆ ಮಾಡೋ ಕಾಲಕ್ಕೆ ಆನಂದ ಚೂರು ಬರ್ತಾ ಇದೆಯಲ್ಲ, ಇನ್ನಷ್ಟು 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 ಪರಿವರ್ತನ ಆದರೆ ಅದೆಷ್ಟು ಆನಂದ ಬರಬೇಕು, ಅದು ಈ ಚಿಂತನೆಯಿಂದ ಬರುತ್ತೆ, ಸೃಷ್ಟಿ ಪ್ರಕರಣ ಚಿಂತನೆಯಿಂದ. ಇನ್ನು ವಂಶಗಳ ವರ್ಣನೆ ಅಂತ ಹೇಳ್ತೀರಾ, ಒಬ್ಬೊಬ್ಬರು ಅಪರೂಪದ ಸಾಧನೆ ಮಾಡಿದವರು ಮಹಾನುಭಾವರೆಲ್ಲ. ಖಟ್ವಾಂಗ ಮಹಾರಾಜ ಒಂದೇ ಒಂದು ಮುಹೂರ್ತ ಕಾಲದಲ್ಲಿ ಭಗವಂತನ ಚಿಂತನೆ ಮಾಡಿ ಸದ್ಗತಿಯನ್ನು ಪಡೆದ ಅಂತ ಹೇಳ್ತಾರೆ. ಅಲ್ಲಿ ಪ್ರಶ್ನೆ ಬರುತ್ತೆ, ದೇವತೆಗಳೇನೋ ಹೇಳಿದ್ರು ಖಟ್ವಾಂಗರಾಜನಿಗೆ, ಒಂದು ಮುಹೂರ್ತ ಕಾಲ ನಿನಗೆ ಸಮಯ, ಏನು ಬೇಕು ನಿನಗೆ ಅಂದ್ರೆ, ಆ ಮುಹೂರ್ತ ಕಾಲದಲ್ಲಿ ಎಲ್ಲಾ ತ್ಯಾಗ ಮಾಡಿ ದೇವರ ಧ್ಯಾನ ಮಾಡಿದ ಅಂತ ಹೇಳಿದ್ರು. ಚೆನ್ನಾಗಿದೆ, ನಮಗೂ ಯಾರಾದರೂ ಸ್ವಪ್ನದಲ್ಲಿ ಕಾಣಿಸಿ ಒಂದು ಮುಹೂರ್ತ ಒಂದೂವರೆ ಗಂಟೆ ಅಥವಾ ಎರಡು ಗಂಟೆಯಲ್ಲಿ ನೀವು ಹೋಗ್ಬಿಡ್ತೀಯಾ ಅಂತ ಹೇಳಿದ್ರೆ ನಾವು ಎಲ್ಲ ಬಿಟ್ಟು ಧ್ಯಾನಕ್ಕೆ ಕೂಡೋಣ, ನಾವು ಹಾಗೆ ಕೂಡೋಣಂತೆ, ಬಾಗಲ ಹಾಕೊಂಡು ದೇವರ ಮನೆಯಲ್ಲಿ ಕೂತ್ಕೊಂಡಿದ್ದಾನೆ ಆಗತ್ತ. ಮನಸ್ಸು ಕೋತಿಯಂತೆ ಕುಣಿತಾ ಇರುತ್ತೆ, ಧ್ಯಾನ ಬರಲ್ಲ. ಮತ್ತೆ ಆ ರಾಜನಿಗೆ ಹೇಗೆ ಬಂತು? ಆ ರಹಸ್ಯಗಳೆಲ್ಲ ಪುರಾಣದಲ್ಲಿ ಹೇಳ್ತಾ ಬರ್ತಾರೆ. ಆ ರಾಜ ಸಂಕಲ್ಪ ಮಾಡ್ತಾ ಇದ್ದಾನೆ, ನಾನು ತಿಳುವಳಿಕೆ ಬರಲಿಕ್ಕೆ ಶುರುವಾದಾಗಲಿಂದ, ಚಿಕ್ಕ ಹುಡುಗಿದ್ದಾಗ ತಿಳುವಳಿಕೆ ಬರಲಿಕ್ಕೆ ಶುರುವಾದಾಗಲಿಂದ ಈ ಪರ್ಯಂತ ಎಲ್ಲ ಜಡಚೇತನಗಳಲ್ಲಿ ದೇವರನ್ನೇ ಚಿಂತನೆ ಮಾಡುತ್ತಾ ನಾನು ಸಾಧನೆ ಮಾಡಿದ್ದು ಸತ್ಯ ಆದರೆ ಸ್ವಾಮಿ ನನ್ನ ಮನಸ್ಸಿಗೆ ಬರಲಿ ಅಂತ ಸಂಕಲ್ಪ ಮಾಡಿ ಅದೇ ಬಿಟ್ಟ. ಸ್ವಾಮಿ ಪುರಂದರದಾಸರು ಹೇಳುತ್ತಾರೆ, ಒಂದು ದಿನದಲ್ಲಿ ಒಂದು ಕ್ಷಣ ಯಾರೇ ವ್ಯಕ್ತಿಯಾಗಲಿ ಪದಾರ್ಥ ಆಗಲಿ ಅಲ್ಲಿ ಭಗವಂತನ ದರ್ಶನ ಚಿಂತನೆ ಬಂದರೆ, ನನ್ನ ಒಳಗಿರುವ ಸ್ವಾಮಿಯೇ ಇಲ್ಲಿದ್ದಾನೆ ಅಂತ ನೆನೆಸಿದರೆ ಸಾಕಂತ ಆ ದಿನ ಸಾರ್ಥಕ ಆಗ್ಬಿಡುತ್ತೆ, ಜನ್ಮವೂ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾರೆ. ಅಂತಹದ್ದು ಪ್ರತಿ ಕ್ಷಣ ಅಂತಹ ಚಿಂತನೆ ಮಾಡಿದ ಇವರಿಗೆ ಪುಣ್ಯದ ರಾಶಿ ಎಷ್ಟು ಬಂದಿರಬೇಕು. ಈ ಸ್ಯಾಟಲೈಟ್ ಅಂತಿರುತ್ತಲ್ವ, ಅದನ್ನ ಲಾಂಚ್ ಮಾಡಿದ್ದಾರೆ, ಆಗ ಲಾಂಚರ್ ಒಂದು ಕಳ್ಕೊಟ್ಟಿರ್ತಾರೆ, ರಾಕೆಟ್ ತರ ಅಲ್ವಾ, ರಾಕೆಟ್ ಅಂತಾರೆ, ರಾಕೆಟೇ ಲಾಂಚ್ ಮಾಡುತ್ತೆ ಅದನ್ನ. ಆ ಲಾಂಚ್ ಮಾಡಿದ ಮೇಲೆ ಅದು ಆರ್ಬಿಟ್ ಅಲ್ಲಿ ಹೋದ್ಕೊಳ್ಳೆ, ಈ ಲಾಂಚರ್ ರಾಕೆಟ್ ವೇಸ್ಟ್ ಅಲ್ವಾ, ಅಲ್ಲೇ ಬಿದ್ದಿರುತ್ತೆ. ಹಾಗೆ ಇವರಿಲ್ಲಿ ಸಾಧನೆ ಮಾಡಿಕೊಂಡ ಮೇಲೆ ಈ ಪುಣ್ಯ ಎಂಬ ರಾಕೆಟ್ ಇವರನ್ನ ತಗೊಂಡು ಹೋಗಿ ಅವರ ಆರ್ಬಿಟ್ ಅಲ್ಲಿ ಸೇರಿಸಿಬಿಡುತ್ತೆ, ಅಂದ್ರೆ ಆಯಾ ಲೋಕಗಳಲ್ಲಿ ಸೇರಿಬಿಡ್ತಾರ ಅವರು. ಸೇರಿದ ಮೇಲೆ ಇದು ವೇಸ್ಟ್ ಪ್ರಾಡಕ್ಟ್ ಅವರಿಗೆ, ಅದನ್ನು ಅನಿಷ್ಟ ಪುಣ್ಯ ಅಂತ ಹೇಳ್ತಾರೆ. ಆದರೆ ಆ ರಾಕೆಟ್ ತರ ತಿರುಗಾಡ್ತಾ ಇರ್ಲಿಕ್ಕಿಲ್ಲ, ಇಟ್ ಶುಡ್ ಬಿ ಯುಟಿಲೈಸ್ಡ್. ಭಗವಂತ ಹೇಳ್ತಾನೆ, ಈ ಬ್ಯಾಗ್ ತುಂಬಾ ಇದೆಯಲ್ಲ, ಇದು ಕೊಡಬೇಕು, ಯಾರು ಕಂಡವ್ರಿಗೆ ಕೊಡ್ಲಿಕ್ಕಿಲ್ಲ. ಯಾರಾದರೆ ನಿಮ್ಮನ್ನ ಚಿಂತನೆ ಮಾಡುತ್ತಾರೋ, ಭಾಗವತ ಭಾರತಾದಿಗಳು ಹೇಳುವ ಕಾಲಕ್ಕೆ ನಿಮ್ಮ ವಂಶಗಳ ಪಟ್ಟಿ ಬಂದಾಗ ಶ್ರದ್ಧೆಯಿಂದ ನಿಮ್ಮನ್ನ ಸ್ಮರಣೆ ಮಾಡಿ ಚಿಂತನೆ ಮಾಡುತ್ತಾರೋ ಅವರಿಗೆ ಪುಣ್ಯ ಕೊಟ್ಬಿಡಿ. ಎಷ್ಟು ಪುಣ್ಯ ಬರಬಹುದು ರೀ ಕ್ಯಾಲ್ಕುಲೇಟರ್ ಇಟ್ಕೊಂಡ್ರೆ? ನಾವು 100 ವರ್ಷ ಪ್ರತಿಯೊಂದು ದಿನ ಅಪರೂಪದ ಸಾಧನೆ ಮಾಡಿ ಬದುಕಿದರೆ ಅಂತ ಒಂದು ಜನ್ಮ ಇಂಟು 100, ನಾ ಸುಮ್ಮನೆ 100 ಅಂತ ಹೇಳ್ತಾ ಇದ್ದೇನೆ, 100 ಜನ್ಮಗಳಲ್ಲಿ ಎಷ್ಟು ಪುಣ್ಯ ಬರಬೇಕೋ ಅಷ್ಟು ಪುಣ್ಯ ಒಂದು ಸಲ ಅವರ ಸ್ಮರಣೆ ಮಾಡಿದ್ರೆ ಬರುತ್ತೆ. ಇಂಥ ಇದು ಅಪರೂಪವಾಗಿರತಕ್ಕಂಥ ಚಿಂತನೆ. ಇದು ಗೊತ್ತಾದರೆ ಯಾರಾದರೂ ಹರಿವಂಶ ಕೇಳೋ ಕಾಲಕ್ಕೆ ನಿದ್ದೆ ಮಾಡ್ತಾರ? ನೆವರ್. ಒಬ್ಬರ ಕಥೆ ಕೇಳಿದ್ರೆ ಇಷ್ಟು ಬಂದ್ರೆ ಇಷ್ಟು ಜನರ ಸ್ಮರಣೆ ಮಾಡಿದ್ರೆ ಎಷ್ಟು ಪುಣ್ಯ ಬರಬೇಕು ಅಂತ ಕ್ಯಾಲ್ಕುಲೇಟರ್ ಶುರು ಆಗುತ್ತಲ್ಲ. ಆ ಬೇಸೆ ಕೊಡಲ್ಲ ನಾವು, ವಂಶಗಳ ಪಟ್ಟಿ ಹೇಳ್ತಾ ಕೂತ್ರೆ ನಿದ್ದೆ ಬರ್ತಾ ಇರುತ್ತಲ್ಲ. ಇನ್ನ ಅಲ್ಲೂ ಹೇಳ್ತಾರೆ, ಈ ರಾಜನ ಕಥೆ ಈ ರಾಜನ ಕಥೆ ಹೀಗೆ ಸಾಧನೆ ಮಾಡಿದ ಅಂತ ಕೇಳುವುದು ಎಲಿಮೆಂಟ್ರಿ, ಅದು ಸ್ವಲ್ಪ ಹೈಯರ್ ಲೆವೆಲ್ ಅಲ್ಲಿ ಇರಬೇಕಲ್ಲ ನಾವು ಅಂತ ಹೇಳ್ತಾರೆ. ಆ ರಾಜ ಅಲ್ಲ, ರಾಜನೂ ಅಸ್ವತಂತ್ರ, ಯಾರ್ಯಾರು ದೊಡ್ಡವರು ಅಂತ ಬಂದಿದ್ದಾರೆ ಎಲ್ಲ ಅಸ್ವತಂತ್ರರೇ, ಅವರೊಳಗೆ ಆ ಹೆಸರಿಟ್ಟುಕೊಂಡು ಆ ರೂಪದಲ್ಲಿ ನಿಂತ ನಮ್ಮ ಸ್ವಾಮಿಯೇ ಅವರಿಂದ ಎಲ್ಲ ಮಾಡಿಸಿದ ಅಂತ ತಿಳ್ಕೊಂಡು ಆ ಚರಿತ್ರೆ ನಮ್ಮ ಸ್ವಾಮಿದು ನೆಕ್ಸ್ಟ್ ಅವರದ್ದು ಅಂತ ತಿಳ್ಕೊಂಡು ದೇವರಿಗೆ ನಮಸ್ಕಾರ ಮಾಡಿ ಆ ಆಕಾರದ ದೇವರಿಗೆ ಜೊತೆಗೆ ಅವರಿಗೂ ಯಾರು ನಮಸ್ಕಾರ ಮಾಡುತ್ತಾರೆ ಅವರಿಗೆ ಫುಲ್ 100% ಮಾರ್ಕ್ಸ್ ಬಂದ್ಬಿಡುತ್ತೆ, ಫಸ್ಟ್ ಕ್ಲಾಸ್ ಬಂದ್ಬಿಡುತ್ತೆ. ಈ ರಹಸ್ಯಗಳೆಲ್ಲ ಪ್ರಹ್ಲಾದರಾಜರು ಹೇಳಿಕೊಡ್ತಾ ಇದ್ದಾರೆ. ಪ್ರಕೃತಿಯಲ್ಲಿ ಹೀಗೆ ಚಿಂತನೆ ಮಾಡಿ, ನಮ್ಮ ಸುತ್ತಿರುವ ಜ್ಞಾನಿಗಳಲ್ಲಿ ಚಿಂತನೆ ಮಾಡಬೇಕು, ದೇವರನ್ನ ಸರ್ವತ್ರ ನಿಮ್ಮ ಹೃದಯದಲ್ಲಿರುವ ಸ್ವಾಮಿಯನ್ನ ಸರ್ವತ್ರ ನೋಡುತ್ತಾ ಬನ್ನಿ ಅಂತ ಹೇಳ್ತಾ ಇದ್ರೆ ಪ್ರಶ್ನೆ ಬರ್ತಾ ಇದೆ. ಪ್ರಹ್ಲಾದ, ತುಂಬಾ ಚೆನ್ನಾಗಿದೆ, ನಮಗೂ ನಿನಗೂ ಒಬ್ಬರೇ ಗುರುಗಳು, ಯಾರು ಷಂಡಾಮರ್ಕರು, ಅವರಂತೂ ಈ ಪಾಠ ಹೇಳ್ಕೊಡಲ್ಲ, ಹರಿ ಎಂಬುದೇ ಇಲ್ಲ ಅಂದ್ರೆ ನಿಮ್ಮಪ್ಪ ತಲೆ ಕಡಿತಾನೆ. ಅಂತ ಕಾಲಕ್ಕೆ ನೀನ ಹುಟ್ಟಿದಾಗ್ಲಿಂದ ಇಲ್ಲೇ ಇದೀಯ, ನಾವು ನೋಡ್ತಾ ಇದ್ದೇವೆ, ಬೇರೆ ಎಲ್ಲೋ ಹೋಗಿ ಸಪರೇಟ್ ಎಜುಕೇಷನ್ ಸಿಸ್ಟಮ್ ಅಂತ ಏನೂ ಇಲ್ಲ, ಫಾರಿನ್ ಹೋಗಿ ಓದ್ಕೊಂಡ್ಬಂದ್ರು ಅಂತ ಆ ಥರ, ನೀ ಎಲ್ಲಿ ಹೋಗಿ ಓದ್ಕೊಂಡ್ಬಂದಿಲ್ಲ, ಇಲ್ಲೇ ಇದೀಯ, ಮತ್ತೆ ಇದೆಲ್ಲ ಹೇಗ್ ಬಂತು ನಿನಗೆ? ಅವಾಗ ಹೇಳ್ತಾರೆ ಪ್ರಹ್ಲಾದರಾಜರು, ನಮ್ಮಪ್ಪ ತಪಸ್ಸಿಗೆ ಹೊರಟಿದ್ದ, ಹೊರಟಾಗ ಇಂದ್ರದೇವರು ಅದೇ ಸಮಯ ಅಂತ ದಾಳಿ ಮಾಡಿ ದೈತ್ಯರನ್ನ ಸೋಲಿಸಿ ನಮ್ಮಮ್ಮನ ಕರ್ಕೊಂಡು ಹೋಗ್ತಾ ಇದ್ರು. ಇಂದ್ರದೇವರು ಬಂದು ಕರ್ಕೊಂಡು ಹೋಗುವಾಗ ನಾರದರು ಕೇಳ್ತಾರೆ, ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಹೇಳ್ತಾರೆ, ಅಪ್ಪನೇ ಹೀಗಿದ್ದಾನೆ, ಇನ್ನ ಮಗ ಹೇಗಿರ್ತಾನೋ, ಜಗತ್ತಿಗೆ ಉಪದ್ರ ಕೊಡ್ತಾನೆ, ಅದಕ್ಕೆ ಆಕೆಯನ್ನ ಮನೆಯಲ್ಲಿಟ್ಟು ಪ್ರಸವ ಆದ ಮೇಲೆ ಮಗುವನ್ನ ಕೊಂದು ಬಿಡ್ತೇನೆ, ಆಕೆಯನ್ನು ಬಿಟ್ಬಿಡ್ತೇನೆ. ಆ ಕೊಲ್ಲೋದು ಮಗುವಿನ ಮೇಲೆ ದ್ವೇಷದಿಂದ ಅಲ್ಲ, ಅವನು ಜಗತ್ತಿಗೆ ತೊಂದರೆ ಕೊಡತಾನಾದ್ದರಿಂದ ಕೊಲ್ತೇನೆ ಅಷ್ಟೇ. ಅದರಲ್ಲೂ ಕೂಡ ಟ್ರಾನ್ಸ್ಪರೆನ್ಸಿ, ಇಂದ್ರದೇವರು ಅಂದ್ರೆ ಅಷ್ಟು ಕ್ಲಿಯರ್ ಕಟ್. ಇಲ್ಲಾಂಗಿದ್ರೆ ಅವರಲ್ಲಿ ಒಂದು ತುಂಡು ಜಯತೀರ್ಥರು, ಇಂದ್ರದೇವರಲ್ಲಿ ಒಂದು ತುಂಡು ಜಯತೀರ್ಥರು, ಜಯತೀರ್ಥರ ದಿಕ್ಕಿಗೆ ಅಡ್ಡ ಬಿದ್ದು ನಮಸ್ಕಾರ ಮಾಡ್ತೀವಿ. ಇನ್ನು ಮೂಲ ರೂಪ ಇಂದ್ರದೇವರು ಹೇಗಿರಬೇಕು? ಅದ್ಭುತವಾದಂತಹ ವ್ಯಕ್ತಿತ್ವ. ಅದಕ್ಕೆ ಹೇಳ್ತಾ ಇದ್ದಾರೆ, ನಾನು ಬಿಟ್ಬಿಡುತ್ತೇನೆ ಅಂತ ಹೇಳಿದ್ರೆ ಅವಾಗ ನಾರದರು ಹೇಳ್ತಾರೆ, ಮಾತುಗಳು ಬಹಳ ಸುಂದರವಾಗಿ ಬರುತ್ತಲ್ಲಿ, ತ್ವಯಾ ನ ಪ್ರಾಪ್ಯತೆ ಸಂಸ್ಥಾನ್ ಅನಂತಾನುಚರೋ ಬಲಿ. ಈ ಮಾತುಗಳೆಲ್ಲ ರಾಯ ನಮಸ್ಕಾರ ಮಾಡಬೇಕಲ್ಲ, ನೆನಪು ಬರಬೇಕು. ಹೇಳ್ತಾರೆ, ಹೇ ಇಂದ್ರ, ನೀನು ಕೊಲ್ಲದೆ ಬಿಡಬೇಕು ಅಂತ ಪ್ರಾರ್ಥನೆ ಮಾಡಿದ್ದಲ್ಲ, ಮಾತು ಹೇಗಿದೆ, ಯಾರ ವಜ್ರಾಯುಧದ ದರ್ಶನ ಮಾಡಿದರೆ ಸಾಕು ದೈತ್ಯರು ಓಡಿ ಹೋಗ್ತಾರೋ, ಅದರ ಸ್ಪರ್ಶ ಆದರೆ ಬೆಟ್ಟಗಳೇ ಪುಡಿ ಪುಡಿ ಆಗುತ್ತೋ ಅಂತ ವಜ್ರಾಯುಧ ಹಿಡ್ಕೊಂಡು ಬಂದಿರತಕ್ಕಂಥ ಇಂದ್ರದೇವರ ಕುರಿತು ಹೇಳತಕ್ಕಂಥ ಮಾತು ಇದು. ತ್ವಯಾ ನ ಪ್ರಾಪ್ಯತೆ ಸಂಸ್ಥಾನ್, ನಿನ್ನಿಂದ ಸಾವು ಹುಡುಗನಿಗೆ ಬರಲ್ಲ, ಅಂದ್ರೆ ನೀನು ಕೊಲ್ಲಲಿಕ್ಕಾಗಲ್ಲ, ಇಂಪಾಸಿಬಲ್ ಅಂತ ಹೇಳ್ತಾ ಇದ್ದಾರೆ. ಅದೆಂಥ ಮಾತು ಇಂದ್ರದೇವರಿಗೆ ಹೇಳೋ ಮಾತಿದು. ಅದಕ್ಕೆ ರೀಸನ್ ಕೊಡಬೇಕಲ್ಲ, ಸುಮ್ಮನೆ ಹೇಳಿಬಿಟ್ರೆ. ಅನಂತ ಅನುಚರ ಬಲೀ, ಇಲ್ಲಿ ಶೇಷದೇವರ ಅನುಚರ, ಅನಂತ ಅನಂತ ನಾಮಕ ಭಗವಂತ ಶೇಷದೇವರು ಅಲ್ಲಿ ಬಂದಿದ್ದಾರೆ, ಸನ್ನಿಧಾನ ಕೂತಿದೆ. ಅನಂತ ಅನುಚರ ಬಲಿ, ಮಹಾಬಲಿಷ್ಠನಾಗಿದ್ದಾನಿವ, ಮಹಾಬಲಿಷ್ಠ, ನೀನು ಏನು ಮಾಡ್ಲಿಕ್ಕಾಗಲ್ಲ ಆತನ, ಯಾಕೆ ಭಗವಂತನ ರಕ್ಷಾ ಕವಚ ಕೂತಿದೆ, ಅದರಿಂದ ಏನು ಮಾಡ್ಲಿಕ್ಕಾಗಲ್ಲ ಅಂತ ಹೇಳಿದ ಕೂಡಲೇ ಏನ್ ಮಾಡಬೇಕು, ಒಂದ ತನಕ್ಕಿಂತ ಚಿಕ್ಕ ಹುಡುಗಿದ್ದಾನಂದ್ರೆ ಬಿಟ್ಟು ಹೋಗ್ಬೇಕಷ್ಟೆ. ಆದರೆ ಹೇಳುತ್ತಾರೆ, ಅನಂತ ಪ್ರಿಯ ಭಕ್ತಿಯ, ಶೇಷದೇವರ ಅಂತರ್ಯಾಮಿ ಭಗವಂತ ಅಲ್ಲಿ ಬಂದಿದ್ದಾನೆ ಅಂತ ಹೇಳಿ ಅವರಿಗೆ ಪ್ರಿಯ ಅಂತ ಹೇಳಿ ತಿಳ್ಕೊಂಡು ಏನು ಮಾಡಿದ್ರು ಇಂದ್ರದೇವರು, ಏನಾಂ ಪರಿಕ್ರಮ್ಯ, ಆಕೆಗೆ ಪ್ರದಕ್ಷಿಣೆ ಮಾಡಿ ಹೊರಟು ಹೋದ್ರಂತೆ. ಒಳಗಿದ್ದ ಕೂಸಿನ ಗತ್ತಂತ, ಆ ಕೂಸು ಇಂದ್ರದೇವರು ಮುಟ್ಲಿಕ್ಕಾಗಿಲ್ಲ ಅಂದ್ರೆ ಎಷ್ಟು ಪವರ್ಫುಲ್ ಇರಬೇಕು, ಯಾಕಪ್ಪ ಅಷ್ಟು ಅಂತ ಹೇಳಿದ್ರೆ, ಸ್ವಯಂ ಶಂಕುಕರ್ಣಾಖ್ಯ ದೇವತ, ಚಿಕ್ಕವರೇ ಇಂದ್ರದೇವರಿಗಿಂತ. ಆದರೆ ಅದರಲ್ಲಿ ಹೇಳ್ತಾರೆ ಶ್ರೀಮದಾಚಾರ್ಯ ಹೇಳ್ತಾರೆ ತಾತ್ಪರ್ಯದಲ್ಲಿ, ವಾಯುನಾಕ ಸಮಾವಿಷ್ಟ ಪ್ರಹ್ಲಾದೋ ನಿತ್ಯಭಕ್ತಿಮಾನ್, ವಾಯುದೇವರ ಸದಾ ಆವೇಶ ಇದೆ. ಇನ್ನ ಬಲಿ ಅಂತ ಹೇಳಿದ್ರು ಅಂದ್ರೆ ಎಲ್ಲರ ಬಲಗಣ್ಣಲ್ಲಿ ಶೇಷದೇವರ ರೂಪವೊಂದು ಕೂತಿರುತ್ತೆ ಜೀವಾಭಿಮಾನಿಯಾಗಿ, ಅದನ್ನ ಬಲಿ ಅಂತ ಕರೀತಾರೆ, ಆ ರೂಪವೇ ಬಂದಿದೆ. ಇನ್ನ ಅಪರೋಕ್ಷ ಜ್ಞಾನಿಗಳಾದ ವಿಜಯೀಂದ್ರರು ವ್ಯಾಸರಾಜರ ಕುರಿತು ತಿಳಿಸಿಕೊಡುತ್ತಾರೆ, ವ್ಯಾಸರಾಜರ ಸ್ತೋತ್ರ ಮಾಡುತ್ತಾ, ಪ್ರಹ್ಲಾದಸ್ಯಾವತಾರೋಸೌ ಇಂದ್ರಸ್ಯ ಅನುಪ್ರವೇಶವಾ ಅಂತ ಹೇಳ್ತಾರೆ. ಇದು ಪ್ರಹ್ಲಾದರಾಜರು ಬಂದಿದ್ದು ಇಂದ್ರದೇವರ ಆವೇಶ ಇದೆಯಾ, ಒಂದೊಂದು ಒಬ್ಬೊಬ್ಬರು ಒಂದೊಂದು ಹೇಳ್ತಾ ಬರುತ್ತಾರೆ. ಪುರಂದರದಾಸರು ಹೇಳ್ತಾರೆ, ಶೇಷಾಂಶ ಪ್ರಹ್ಲಾದನೆಂದೆನಿಸಿದೆ ಅಂತ ಹೇಳ್ತಾರೆ. ಯಾರಾದರೂ ಅಲ್ಲಿ ಹೇಳಿದ್ರು, ಇಂದ್ರದೇವರು ಹೇಳಿದ್ರು, ಅವರೇ ಹೇಳ್ತಾ ಇದ್ದಾರೆ, ಡಿಕ್ಲೇರ್ ಮಾಡಿ ಹೇಳ್ತಾ ಇದ್ದಾರೆ. ಅಂದ್ರೆ ಒಳಗೆ ಇಂದ್ರದೇವರು ಶೇಷದೇವರು ವಾಯುದೇವರು ನೃಸಿಂಹರೂಪ ಇಷ್ಟೆಲ್ಲ ಕೂತಿದ್ರೆ ಆಟಂ ಅಹಂ ತರ ಹೇಗಿರಬೇಕದು, ಆ ವ್ಯಕ್ತಿತ್ವ ಹೇಗಿರಬೇಕು ಅಂತ ಮಗು ಅದಕ್ಕೆ ಹೊರಟು ಹೋಗ್ತಾ ಇದ್ದಾರೆ. ನಾರದರು ಆಕೆಯನ್ನ ಆಶ್ರಮಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ. ಅಲ್ಲ, ಅಲ್ಲಿ ಆ ವಿಷಯ ಮತ್ತೆ ಹೇಳ್ತೆ. ರಾಘವೇಂದ್ರ ವಿಜಯ ಅಂದ್ರೆ ಕನ್ನಡದ ರಾಘವೇಂದ್ರ ವಿಜಯ, ಅದರಲ್ಲಿ ಗುರುಜಗನ್ನಾಥ ದಾಸರು ಅವರು ಮಾತು ಹೇಳ್ತಾರೆ, ರಾಯರು ಅಂದ್ರೆ ಯಾರಂತ ತಿಳ್ಕೊಂಡಿದ್ದೀರಾ, ಶೇಷದೇವರೇ ಸಾಕ್ಷಾತ್ ಬಂದಿದ್ದಾರೆ ಅಂತ ಹೇಳ್ತಾ, ಸಾವಿರಾಸ್ಯನೇ ರಾಯರೆಂದು ಅಂತ ಅವರು ಹೇಳಿದ ಕ್ರಮ ಬೇರೆಯೇ ಇದೆ, ಕ್ರಮ ಬೇರೆ ಇದೆ, ಅದನ್ನ ಮತ್ತು ವಿಶೇಷವಾಗಿ ವಿಚಾರ ಮಾಡ. ಸರಿ, ನಂತರ ಆಕೆಯನ್ನು ಕರ್ಕೊಂಡು ಬಂದ ಮೇಲೆ ಆಕೆ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಏನಂತ, ನಾನೇನೋ ಗರ್ಭ ಹೊತ್ತಿದ್ದೇನೆ, ಇನ್ನೇನು ಹಡೆದು ಬಿಡ್ತೇನೆ, ಆದರೆ ನನ್ನ ಗಂಡ ತಪಸ್ಸಿಗೆ ಹೋಗಿದ್ದಾರೆ, ಅವರು ಬಂದ ಮೇಲೆ ಅವರು ಹೋಗೋ ಕಾಲಕ್ಕೆ ಗರ್ಭಿಣಿಯಾಗಿದ್ದೇನೆ, ಹೋಗೋ ಕಾಲಕ್ಕೆ ಗರ್ಭಿಣಿಯಾಗಿದ್ದೇನೆ, ಬಂದ ಮೇಲೆ ಹಡಿಯಬೇಕು. ಎಷ್ಟು ಕಾಲ ತಪಸ್ಸು ಮಾಡ್ತಾನಮ್ಮ ನಿನ್ನ ಗಂಡ? ಎಷ್ಟು ಕಾಲ ಮಾಡಿದ್ರು ಸರಿ, ಅಂದ್ರೆ ಅಷ್ಟು ಕಾಲ ಗರ್ಭಧಾರಣೆ ಮಾಡಿಕೊಂಡೇ ಇದ್ಲ ತಾಯಿ. ಎಷ್ಟು ಕಾಲ ರೀ? ಮಿನಿಮಮ್ ಎಷ್ಟು ಅಂದ್ರೆ 100 ವರ್ಷಗಳ ಕಾಲ ಅಷ್ಟೇ. ಆ ಗರ್ಭ ಭಾರ ಹೊತ್ತು ತಿರುಗೋದೇ ಕಷ್ಟ, ಹೆಣ್ಮಕ್ಕಳಿಗೆಲ್ಲ ಗೊತ್ತು. ಅಂಥದ್ದು 100 ವರ್ಷಗಳು ಹೊತ್ತಲಾಕಿ ಆ ಕೂಸನ್ನ ಆಕೆ ಎಷ್ಟು ಪುಣ್ಯ ಮಾಡಿರಬೇಕು? ಪ್ರಹ್ಲಾದರಾಜರನ್ನ ಗರ್ಭದಲ್ಲಿ 100 ವರ್ಷ ಹೊರಿಬೇಕಾದ್ರೆ ಆಕೆ ಎಂಥ ಪುಣ್ಯ ಮಾಡಿರಬೇಕು? ಇನ್ನ ಆ 100 ವರ್ಷ ಏನ್ ಮಾಡಿಲ್ಲಪ್ಪ ಆಕೆ ಅಂತ ಹೇಳಿದ್ರೆ, 100 ವರ್ಷ ಆಕೆಯನ್ನ ಕೂಡಿಸಿಕೊಂಡು ಒಳಗಿರುವ ಪ್ರಹ್ಲಾದರಾಜರಿಗೆ ನಾರದರು ಪಾಠ ಮಾಡಿದ್ರು. ಒಂದ ಎರಡ 100 ವರ್ಷ ಸ್ಟಡಿ ಮಾಡಿದ್ರ ಮಹಾನುಭಾವರು, ಅದೆಂಥ ಅಧ್ಯಯನ ಮಾಡಿರಬೇಕು ಅಪರೂಪದ. ಅದಕ್ಕೆ ನ್ಯಾಯಾಮೃತ, ಚಂದ್ರಿಕಾ, ತರ್ಕತಾಂಡವ ಹೇಗ್ ಬಂತು? 100 ವರ್ಷ ಅಧ್ಯಯನ ಮಾಡಿದ್ದಕ್ಕೆ ಎಲ್ಲ ಸರಸರ ಸರಣಿ ಬರ್ತಾ ಇದೆ. ಸರಿ, ಅಲ್ಲಿ ನಾರದರು ಹೇಳಿದರಯ್ಯ ಅಪರೂಪವಾದ ತತ್ವೋಪದೇಶ, ಹಾಗಾದ್ರೆ ನಿಮ್ಮಅಮ್ಮನಿಗೂ ನೆನಪಿದೆಯಾ ಇದೆಲ್ಲ ಅಂದ್ರೆ ಹೇಳ್ತಾರೆ, ಕಾಲಸ್ಯ ದೀರ್ಘತ್ವಾತ್, ಕಾಲ ದೀರ್ಘ ಆದ್ದರಿಂದ ನಮ್ಮಅಮ್ಮ ಮರ್ತೋದ್ಲು. ಸ್ತ್ರೀತ್ವ ಅಂತ ಹೇಳ್ತಾರೆ, ಸ್ತ್ರೀಯರಿ ಸಹಜವಾದ ಮರು ಇರುತ್ತೆ ಸಾಮಾನ್ಯವಾಗಿ, ಅದರಿಂದ ಮರ್ತಿದ್ದಾಳೆ. ಮತ್ತೆ ನಿನಗೆ ಹಾಗಾದ್ರೆ ನೀನು ಗಂಡಸು ದೀರ್ಘ ಆದ್ರೂ ಕಾಲ ನಿಂಗೆ ನೆನಪಿದೆಯಾ ಅಂದ್ರೆ ಗುರು ಕಾರುಣ್ಯದಿಂದ ಅಂತ ಹೇಳ್ತಾರೆ, ಗುರುಗಳ ಕರುಣೆಯಿಂದ ಉಳಿದಿದೆ ನನಗೂ ಹೋಗ್ತಿತ್ತು ಅಂತ ಹೇಳ್ತಾರೆ. ಸರಿ, ಇಷ್ಟೆಲ್ಲ ಹೇಳಿದ ಮೇಲೆ ಅಲ್ಲಿ ಪಡ್ಕೊಂಡಂತಹ ಅಪರೂಪವಾದ ಚಿಂತನೆಯನ್ನೇ ನಾನಿಲ್ಲಿ ನಿಮಗೆ ಕೊಡ್ತಾ ಇದ್ದೇನೆ. ಇಷ್ಟು ನಿಮ್ಮ ಸಕಲೇಂದ್ರಿಯಗಳು ವಿಶೇಷವಾಗಿ ಎಲ್ಲಾ ಕಡೆ ನಿಮ್ಮನ್ನ ಸೆಳೆದು ಬಿಡ್ತಾ ಇರುತ್ತೆ. ಆ ಇಂದ್ರಿಯಗಳನ್ನು ಶ್ರೀಹರಿ ಪಾದಾರವಿಂದದಲ್ಲಿ ಇಡುವುದೇ ಸಾಧನ ಅಷ್ಟೇ, ಇನ್ನೇನಿಲ್ಲ ಅಂತ ಹೇಳ್ತಾರೆ. ಇಷ್ಟೆಲ್ಲ ಅವರು ತಿಳಿಸಿಕೊಟ್ಟ ಮೇಲೆ ಎಲ್ಲ ಹುಡುಗರು ಪ್ರಹ್ಲಾದರಾಜನ ಮಾತಿನಿಂದ ಆಕರ್ಷಿತರಾಗಿ ಭಗವಂತನಲ್ಲೇ ಮನಸ್ಸಿಟ್ಟು ಧ್ಯಾನ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ತೆಲುಗಿನಲ್ಲಿ ಗಾದೆ ಮಾತಿದೆ, ತಾಚಡ್ಡ ಕೋತಿ ವನಮಲ್ಲ ಚಡಿಚೆ, ಇವನು ಒಬ್ಬನ ಕೆಟ್ಟದ್ದಲ್ಲ ಎಲ್ಲರನ್ನೂ ಕೆಡಿಸಿದ ಅಂತ ಚಂಡಾಮರ್ಕರು ಹೋಗಿ ಹಿರಣ್ಯಗರ್ಭ ಹೇಳ್ತಾ ಇದ್ದಾರೆ, ನಿಮ್ಮ ಮಗ ಇದ್ರೆ ಇಡೀ ದೈತ್ಯ ಕುಲ ಹರಿಭಕ್ತರಾಗಿ ಬಿಡ್ತಾರೆ, ಕರೀತಾ ಇದ್ದಾರೆ, ಇದೇನಿದು ಹೀಗೆ ಹಾಳು ಮಾಡ್ತಾ ಇದೆಯಾ ಎಲ್ಲರನ್ನ, ಹೀಗೆ ಮಾಡಬಹುದೇ? ತುಂಬಾ ಕೇಳ್ತಾ ಇದ್ದಾನೆ. ಮದನ್ಯೋ ಜಗದೀಶ್ವರ ಕಹ, ನನ್ನ ಬಿಟ್ಟು ಜಗದೀಶ್ವರ ಯಾರಿದ್ದಾರೋ ಹೇಳು, ಒಂದು ವೇಳೆ ಇದ್ರೆ ಗೋಪಾಯೇತ, ನಿನ್ನ ರಕ್ಷಣೆ ಮಾಡಲಿ. ಎಲ್ಲಿದ್ದಾನೆ ನಿನ್ನ ಹರಿ? ಎಲ್ಲಿಲ್ಲ ಅಂತ ಕೇಳು. ಎಲ್ಲಿಲ್ಲ ಅಂತ ಕೇಳು. ಹೌದಾ? ಎದಿ ಸ ಸರ್ವತ್ರ, ಒಂದು ವೇಳೆ ಅವ ಎಲ್ಲಾ ಕಡೆ ಇರುವುದಾದರೆ ಕಸ್ಮಾತ್ ಸ್ತಂಭೇನ ದೃಶ್ಯತೆ, ಈ ಸ್ತಂಭದಲ್ಲಿ ಯಾಕೆ ಕಾಣಲ್ಲ ಅಂತ ಹೇಳುತ್ತಾ ತೀವ್ರವಾಗಿ ಖಡ್ಗ ಹಿಡ್ಕೊಂಡು ಪ್ರಹ್ಲಾದನನ್ನ ಹೊಡೆಯಬೇಕು ಅಂತ ಹಾರಿ ಬರತಾ ಮುಷ್ಟಿಯಿಂದ ಆ ಸ್ತಂಭವನ್ನ ಹೊಡೆಯುತ್ತಾ ಇದ್ದಾರೆ. ಸ್ತಂಭಂ ತತಾಡ ಅತಿ ಬಲ ಸ್ವಮುಷ್ಟಿನ ಅಂತ ಹೇಳ್ತಾರೆ. ಅವಾಗೆ ಶಬ್ದ ಬರ್ತಾ ಇದೆ, ಸತ್ಯಂ ಭೀಕರವಾದಂತಹ ಶಬ್ದ ಬರ್ತಾ ಇದೆ. ಹೇಳುತ್ತಾರೆ, ಲಟ 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 ಕಟಿಸಿ ವನಜಾಂಡ ಪಟ ಪುಟ ಪುಟತ್ಕಡದೆ ಬಿಚ್ಚುತ್ತಲಿರಲು. ಹೇಗೆ ಆ ಬ್ರಹ್ಮಾಂಡ ಕಟಹ ಒಡೆದು ಹೋಗ್ತಾ ಇದೆ, ಏನು ಬರೀ ಶಬ್ದಕ್ಕೆ, ಆ ಶಬ್ದದಿಂದಲೇ ಒಡೆದು ಹೋಗ್ತಾ ಇದೆ. ಅಂತಹ ಕಾಲಕ್ಕೆ ನೃಸಿಂಹದೇವರು ಒಳಗಿಂದ ಬರ್ತಾ ಇದ್ದಾರೆ, ಸ್ತಂಭ ಒಡೆದುಕೊಂಡು ಬರ್ತಾ ಇದ್ದಾರೆ. ಆತನ್ನು ನೋಡಿದ್ರೆ ಎಲ್ಲ ಹೆದರಿಕೆ ಆಗ್ತಾ ಇದೆ ಎಲ್ಲರಿಗೂ ಕೂಡ. ಅಂತಹ ನೃಸಿಂಹದೇವರನ್ನು ನೋಡಿ ಪ್ರಹ್ಲಾದ ನಮ್ಮ ವಾದಿರಾಜರು ಹೇಳ್ತಾರೆ, ನರಸಿಂಹ ಬಾರಯ್ಯ ಅಂತ ಕರೀತಾರೆ. ಆ ಕರೆಯೋ ಕಾಲಕ್ಕೆ ಸ್ವಲ್ಪ ಚಟಾಕಿ ಹಾರಿಸ್ತಾರೆ ಅವರು. ದೇವರನ್ನು ಸ್ವಲ್ಪ ಅವರಿಗವರಿಗೂ ಇಂಟಿಮಸಿ ಜಾಸ್ತಿ, ವಾದಿರಾಜರಿಗೂ ನರಸಿಂಹದೇವರಿಗೂ. ಅದಕ್ಕೆ ಸ್ತಂಭಾರ್ಭಕ ಸಹನ ಡಿಂಬಾಯ ದತ್ತವರ ಗಂಭೀರ ನಾದನು ಹರೇ. ಅರ್ಥ ಏನು? ಏ ಸ್ತಂಭಾರ್ಭಕ, ಹೇ ಕಂಬದ ಕೂಸೆ ಹೊರಗೆ ಬಾ ಅಂತಾರೆ. ನಿಂಗೆ ಅಪ್ಪಿಲ್ಲ ಅಮ್ಮಿಲ್ಲ, ಕಂಬವೇ ಅಪ್ಪ ಅಂತ ಹೇಳಿ ಎಂಥ ಸ್ತೋತ್ರ ಮಾಡುತ್ತಾರೆ. ಅರ್ಥ ಸ್ವಾಮಿ ಬರ್ತಾ ಇದ್ದಾನೆ, ನೋಡ್ತಾನೆ ಹಿರಣ್ಯಕಶಿಪು, ಇದು ಮೃಗವೂ ಅಲ್ಲ ಮನುಷ್ಯನೂ ಅಲ್ಲ, ಇದೇನ್ ರೂಪವಯ್ಯ, ವಿಚಿತ್ರವಾಗಿದೆ. ನೋಡ್ತಾ ಇದ್ದಾನೆ, ನನ್ನ ವರಕ್ಕೆ ತಕ್ಕಂತೆ ರೂಪದಿಂದ ಬರ್ತಾ ಇದ್ದಾನೆ ಹರಿಣ, ಔರಸ ಹರಿಣ. ನಮ್ಮ ದೈತ್ಯರಿಗೆ ಶತ್ರುವಾದ ಹರಿಯೇ ಹೀಗೆ ಬರ್ತಾ ಇದ್ದಾನೆ ಅಂತ ನಿಶ್ಚಯ ಆಯಿತು. ಭಗವಂತ ಯಾಕೆ ಬಂದ ಹಾಗೆ ಅಂದರೆ, ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ, ನಿಜಭೃತ್ಯ ಭಾಷಿತಂ, ಬ್ರಹ್ಮದೇವರ ಮಾತನ್ನು ಸತ್ಯ ಮಾಡಲಿಕ್ಕೆ ಬಂದ. ನಿಜಭೃತ್ತರಾಗಿರತಕ್ಕಂಥ ನಾರದರ ಉಪದೇಶ ಸತ್ಯ ಅಂತ ತಿಳಿಸಿಕೊಳ್ಳಲಿಕ್ಕೆ ಬಂದರು. ಏನು ಉಪದೇಶ ಅಂದರೆ, ಸ್ವಾಮಿ ನೃಸಿಂಹ ರೂಪದಲ್ಲಿದ್ದಾನೆ. ಏನು ಈ ಹಿರಣ್ಯ ಕಶುವಾಗಿ ಭಗವಂತ ಸಿಂಹ ಮನುಷ್ಯ ಅಂತ ಆ ರೂಪದಿಂದ ಬಂದದ್ದಲ್ಲ, ಈ ರೂಪ ಅನಾದಿಯಿಂದ ಇದ್ದದ್ದೇ ಅಂತ. ಯಾರೋ ಒಬ್ಬ ಡಾಕ್ಟರು ಒಂದ್ಸಲ ಉಡುಪಿಯಲ್ಲಿ ಸಭೆ ನಡೆದಾಗ ಅವ್ರನ್ನ ಗೆಸ್ಟ್ ಆಗಿ ಕರೆದ್ರು, ಮೇಲೆ ಕೂತಿದ್ರು. ಅವರು ಮಾತಾಡ್ತಾ ಮಾತಾಡ್ತಾ, ಅವರು ಸರ್ಜರಿ ಡಿಪಾರ್ಟ್ಮೆಂಟ್ ಅವ್ರದು, ಸರ್ಜರಿ ಸಪೋರ್ಟ್ ಮಾಡ್ತಾ ಅವ್ರು ಮಾತಾಡಿದ್ರು. ನಾವೆಲ್ಲ ಸರ್ವಿಸ್ ಮಾಡ್ತೇವೆ, ಒಳ್ಳೇದಪ್ಪ, ಈ ಸರ್ಜರಿ ಅನಾದಿ ಕಾಲದಿಂದ ಬಂದದ್ದೇ. ಹೇಗೆ? ನರಸಿಂಹ ರೂಪ ನೋಡಿ, ಸಿಂಹ ಮತ್ತು ಮನುಷ್ಯ ಎರಡನ್ನು ಸರ್ಜರಿ ಮಾಡಿದ್ದೇ ನರಸಿಂಹರೂಪ. ಹಾಗಾಗಿ ಸ್ವಾಮಿಗಳಿದ್ರು ಅಲ್ಲೇ ಹೇಳಿಬಿಟ್ರಪ್ಪ, ಆ ಸರ್ಜರಿ ಮಾಡಿದ್ದಲ್ಲ ಅದು, ನಿಮ್ ಸರ್ಜರಿ ನರಸಿಂಹದೇವನ್ನ ಯಾಕೆ ತಗೊಂತೀವಿ ಮಹಾರಾಯ? ಹಾಗಲ್ಲ, ಇದು ಅನಾದಿ ಕಾಲದಿಂದ ನ್ಯಾಚುರಲಿ ಬಿಲ್ಟಪ್ ರೂಪ ಅದು ಅಲ್ಲ. ಅದು ನೀವು ಹೇಳ್ತೀರಾ, ಅದು ಪ್ರೂಫ್ ಏನು ಅಂದ್ರೆ, ನರಸಿಂಹ ಬರಲಿಕ್ಕೆ ಮೊದಲೇ, ಕಂಬದಿಂದ ಬರಲಿಕ್ಕೆ ಮೊದಲೇ ಹೊಟ್ಟೆಯಲ್ಲಿರುವಾಗಲೇನೆ ನಾರದರು ಕೊಟ್ಟ ಮಂತ್ರ ಯಾವುದು? ಹೊಟ್ಟೆಯಲ್ಲಿರುವ ಪ್ರಹ್ಲಾದರಾಜರಿಗೆ ನರಸಿಂಹ ಮಂತ್ರ, ನಾರದರು ಕೊಟ್ಟ ನರಸಿಂಹ ಮಂತ್ರವನ್ನ ಸತ್ಯ ಅಂತ ಪ್ರೂವ್ ಮಾಡಲಿಕ್ಕೆ ಸ್ವಾಮಿ ಹೊರಗೆ ಬಂದ ಅಷ್ಟೇ ಹೊರತು ಇವರಿಗಾಗಿ ಬಂದದ್ದಲ್ಲ. ಇನ್ನು ಕೊನೆಗೆ ಪ್ರಹ್ಲಾದರಾಜರ ಮಾತನ್ನು ಸತ್ಯ ಮಾಡಬೇಕಲ್ಲ, ನಾರದರ ಮಾತು ಸತ್ಯ ಆಯಿತು, ಪ್ರಹ್ಲಾದರಾಜರ ಮಾತು ಎಲ್ಲಾ ಕಡೆ ಇದ್ದಾನವ ಅಂತ ಅದಕ್ಕೂ ಬಂದ. ಅಷ್ಟೇ ಅಲ್ಲ, ಕೊನೆಗೆ ಒಬ್ಬರು ಉಳಿದರಲ್ಲ, ಜಯನ ಮಾತು ಸತ್ಯ ಮಾಡಲಿಕ್ಕೆ ಕೇಳಿಕೊಂಡಿದ್ದ. ಶಾಪ ಬಂದಾಗ ಮೂರು ದೈತ್ಯ ಜನ್ಮಗಳು ಬರುತ್ತೆ ಅಂದ್ರೆ, ಸ್ವಾಮಿ ನಿನ್ನ ಕೈಯಿಂದ ಸಾಯಬೇಕು ಅಂದ್ರೆ ಅದಕ್ಕಾಗಿ ಸ್ವಾಮಿ ಬಂದ. ಸತ್ಯಂ ವಿಧಾತುಂ ನಿಜವೃತ್ತ ಭಾಷಿತಂ ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನಃ, ಎಲ್ಲಾ ಕಡೆ ನಾನಿದ್ದೇನೆ. ಎಳ್ಳಿನ ಕೊನೆಯಲ್ಲಿ, ಮುಳ್ಳಿನ ಕೊನೆಯಲ್ಲಿ, ಎಲ್ಲ ಠಾವಿನಲ್ಲಿ ಲಕ್ಷ್ಮೀನಲ್ಲನಿದ್ದಾನೆ. ಪ್ರೂಫ್ ಇದ್ದೇನೆ ಅಂತ ಹೇಳ್ತಾ ಇದ್ದಾನೆ ಸ್ವಾಮಿ. ಆ ಥರ ಇನ್ನ ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನಃ ಅದೃಶ್ಯತ ಅತ್ಯದ್ಭುತ ರೂಪ ಮುದ್ವಹನ್, ಅತ್ಯದ್ಭುತವಾಗಿರತಕ್ಕಂತಹ ರೂಪವನ್ನ ತಗೊಂಡು ಸ್ವಾಮಿ ಬರ್ತಾ ಇದ್ದಾನೆ. ಅಂತಹ ಕಾರಕ ನೋಡಿದ, ಆದರೂ ಸತ್ರ ಸತ್ಯ ಅಂತ ಮೇಲೆ ಬಿಡ್ತಾ ಇದ್ದಾನೆ. ಹೇಗೆ ಹುಳ ಆ ದೀಪವನ್ನು ನೋಡಿ ಸಾಯತ್ತೆ ಅಂತ ಗೊತ್ತಿದ್ದು ಹೋಗಿ ಬೀಳುತ್ತೋ, ಹಾಗೆ ಬೀಳ್ತಾ ಇದ್ದಾನೆ. ಪಾವ ನರಸಿಂಹ ಬಂದದ್ದೇನೋ ಮಧ್ಯಾಹ್ನ ಕಾಲ, ಅಭಿಜಿನ್ ಮುಹೂರ್ತದಲ್ಲಿ ಹುಟ್ಟಿದ್ದು, ಸಂಜೆವರೆಗೂ ಯುದ್ಧ ಮಾಡಿದ್ದಾನಂತೆ. ಹಾಗೆ ಹೇಳುತ್ತಾರೆ, ಅಷ್ಟೊತ್ತು ಯುದ್ಧ ಮಾಡ್ಲಿಕ್ಕೆ ಏನಿತ್ತ? ಒಂದ್ಸರಿ ನೋಡಿದ್ರೆ ಸುಟ್ಟೋಗ್ತಾನೆ. ಮನೆಯಲ್ಲಿ ಮಕ್ಕಳು ಇರ್ತಾರೆ, ಅವ್ರಿಗೆ ಯಾರು ಇರಲ್ಲ, ಅಪ್ಪ ಬಂದ ಮೇಲೆ ಬಾಕ್ಸಿಂಗ್ ಮಾಡ್ತಾ ಇರ್ತಾರೆ, ಅಪ್ಪನ ಸರಿ ಫೈಟಿಂಗ್ ಮಾಡ್ತಾ ಇರ್ತಾರೆ. ಅವ್ರು ಪೆಟ್ಟು ಹಾಕ್ತಾರೆ ಅಪ್ಪನಿಗೆ, ಅಪ್ಪ ಹಾಕಲ್ಲ, ಹಾಗಾದ್ರೆ ಬಿದ್ದೋಗ್ತಾನವ. ಇನ್ನ ಎಷ್ಟು ಮಾಡ್ತಾನೆ ಅಪ್ಪ ಆಕ್ಷನ್ ಅಂದ್ರೆ, ಆ ಮಗ ಪೆಟ್ಟು ಹಾಕಿದ್ರೆ ತಿಂದು ಬಿದ್ದೋಗ್ತಾ ಅಪ್ಪ ಅಂತ ಚೀರಿದ್ರೆ ಮಗ ಅದೇ ನಡೀತಾ ಇದೆ ಅಲ್ಲಿ. ಸ್ವಾಮಿ ಆ ಹಿರಣ್ಯಕಶಿಪು ಏನು ಯುದ್ಧಕ್ಕೆ ಬರ್ತಾ ಇದ್ದಾನೆ ಕೊನೆಗೆ ಯಾಕದು ಅಂದ್ರೆ, ಭಗವಂತನ ಒಂದೊಂದು ಚರಿಯ ಒನ್ ಆಕ್ಷನ್, ಇದು ಏನ್ ಹೇಳ್ತಾರಲ್ಲ, ಒನ್ ಶಾಟ್ ಟೂ ಬರ್ಡ್ಸ್. ಜ್ಞಾನಿಗಳಿಗೆ ಜ್ಞಾನ ಸಾಧನ ಆಗಬೇಕು, ಅಜ್ಞಾನಿಗಳಿಗೆ ಅಜ್ಞಾನ ಬಂದಿರಬೇಕು, ಇಬ್ಬರಿಗೂ ಪ್ರೂಫ್ ಬಂದಿರಬೇಕಲ್ಲಿ. ದೈತ್ಯರೆಲ್ಲ ಕನ್ಫರ್ಮೇಶನ್ ಇದೆ ತರೆಯಲ್ಲಿ, ಏನಂತ, ನಾವು ಈಕ್ವಲ್ ಕೆಪಾಸಿಟಿ ಇದೆ, ಚೂರು ಕೊನೆಯಲ್ಲಿ ಏನೋ ಟ್ವಿಸ್ಟ್ ಕೊಟ್ಟು ಕೊಂಡ್ಬಿಡ್ತಾನೆ ಅಂತ. ಅದಕ್ಕಾಗಿ ಅಷ್ಟೊತ್ತು ಯುದ್ಧ ಮಾಡಿದ್ರಂತೆ. ಅವರಿಗೆಲ್ಲ ಸಂತೋಷ ಆಗ್ತಾ ಇದೆ, ಅವರಿಗೂ ಚೂರು ಒಳಗಿರೋ ಅಜ್ಞಾನ ಬಲಿಷ್ಠ ಆಗ್ಬೇಕಲ್ಲ, ಅದಕ್ಕೇನ್ ಮಾಡಿದ, ಹಿಡಿದು ಬಿಟ್ಟು ಹಿಡಿದು ಬಿಟ್ಟು ಮಾಡ್ತಾ ಇದ್ದ. ಹೇಗೆ ಇಲಿ ಅದನ್ನ ಸಾಯಿಸೋ ಕಾಲಕ್ಕೆ ಬೇಕು, ಹಿಡಿದು ಬಿಟ್ಟು ಮಾಡುತ್ತೋ ಹಾಗೆ ಮಾಡ್ತಾ ಇದ್ದಾನೆ. ಆ ಮಾಡೋ ಕಾಲಕ್ಕೆ ಹೇಗ್ ಮಾಡ್ತಾನೆ ಅಂತ ಹೇಳಿದ್ರೆ, ಒಂದು ಸಲ ಹಿಡ್ದ ಬಿಟ್ಟ, ಬಿಟ್ಟದ್ ಹೇಗ್ ಬಿಟ್ಟ ಅಂದ್ರೆ, ತಾನು ಬಿಟ್ಟ ಅಂತ ತೋರಬಾರದು, ಅವನು ಬಿಡಿಸ್ಕೊಂಡ ಅಂತ ತೋರಿಸಿದ. ದೈತ್ಯರು ಮಾತ್ರ ಅಲ್ಲ, ಚಿಕ್ಕ ಮಟ್ಟದ ದೇವತೆಗಳು ಅಂದುಕೊಂಡಂತೆ, ಅಯ್ಯೋ ಹಿರಣ್ಯಕಶಿಪು ತಪ್ಪಿಸಿಕೊಂಡ ಅಂತ ಬಂತವರಿಗೆ ತಿಳುವಳಿಕೆ. ಅಂದ್ರೆ ದೇವರ ಕೈಯಿಂದ ಯಾರು ತಪ್ಪಿಸಿಕೊಳ್ಳಿಕ್ಕಾಗಲ್ಲ ಎಂಬ ಎಚ್ಚರ ಹೋಗ್ಬಿಡ್ತು. ಅಷ್ಟು ಮೋಹ ಕೊಡ್ತಾನೆ ಸ್ವಾಮಿ. ಸರಿ, ಇಷ್ಟೆಲ್ಲ ಆದ ಮೇಲೆ ಸಂಜೆ ಆಗ್ತಾ ಇದೆ. ಪಾಪ ಕೇಳಿಕೊಂಡಿದ್ದ, ಅಷ್ಟು ತಪಸ್ಸು ಮಾಡಿ ಕೇಳ್ಕೊಂಡಿದ್ದೇನು, ಸಂಜೆ ಕೊಲ್ಲಯ್ಯ ನನ್ನ, ಬೆಳಿಗ್ಗೆ ಕೊಲ್ಬೇಡ, ಸಾಯಂಕಾಲ ಕೊಲ್ಬೇಡ, ಸಂಜೆ ಕೊಲ್ಲು ಅಂತ. ಅದಕ್ಕೆ ಹೊರಗೂ ಅಲ್ಲ, ಒಳಗೂ ಅಲ್ಲ, ಮೇಲೂ ಅಲ್ಲ, ಕೆಳಗೂ ಅಲ್ಲ, ದ್ವಾರಿ ದ್ವಾರದಲ್ಲಿ ಕೂತುಕೊಂಡು ಊರವು ತೊಡೆಗಳ ಮೇಲೆ ಹಾಕೊಂಡ. ಇನ್ನ ದದಾರ ಲೀಲಯ, ಲೀಲೆಯಿಂದ ಅವನನ್ನು ಸೀಳಿ ಹಾಕ್ತಾ ಇದ್ದಾನೆ. ಹೇಗೆ ಜೇಡರ ಬಲ ಇರುತ್ತೆ, ಅದನ್ನ ಕತ್ತರಿಸಲಿಕ್ಕೆ ಏನಾದ್ರೂ ಖಡ್ಗ ತರಬೇಕಾ, ಕೈ ಸುಮ್ಮನೆ ಇಟ್ಟರೆ ಕತ್ತರಿಸೋಗುತ್ತೆ. ಹಾಗೆ ನರಸಿಂಹದೇವರು ಸೀಳಿದ್ದಲ್ಲ, ಕೈ ಇಟ್ಟು ಕೂಡಲೇ ಒಳಗೆ ಹೋಗ್ಬಿಡ್ತು, ಹರಿದು ಹೋಯ್ತದು, ಎಲ್ಲ ಸೀಳಿ ಹೋಯ್ತು ಅವನದ್ದು. ಹೇಳ್ತಾರೆ ಆ ಒಳಗಿನ ರಕ್ತ ಎಲ್ಲ ಮೊದಲೇ ಈತ ಬಂಗಾರದ ಮುದ್ದೆ. ನರಸಿಂಹ ಅಂದ್ರೆ ಬಂಗಾರದ ಮುದ್ದೆ, ಕೇಸರಗಳು ಬಂಗಾರ, ಇವನೇ ಬಂಗಾರ, ಅವನ ಮೈಯೂ ಬಂಗಾರ, ಬಂಗಾರದ ವರ್ಣ. ಅಂಥ ಸ್ವಾಮಿಯ ಮೇಲೆ ಕೆಂಪು ರಕ್ತ ಚೆಲ್ಲಿದ ಕೂಡಲೇ ಮೈಯೆಲ್ಲ ಸ್ವಾಮಿ ವಿಶೇಷ ಕಾಣ್ತಾ ಇದ್ದಾನೆ, ಸಿಟ್ಟು ಭೀಕರವಾಗಿ ತೋರತಾ ಇದ್ದಾನೆ. ನನ್ನವರ ತಂಟೆಗೆ ಬಂದ್ರೆ ಹೀಗಿರುತ್ತೆ ಪರಿಸ್ಥಿತಿ ಎಂದು ತೋರಿಕೊಡ್ತಾ ಇದ್ದಾನೆ. ಅಂಥ ಕಾಲಕ್ಕೆ ಒಳಗೆ ಆ ಬಗೆದು ಕೊರಳಗೆ ಕರಳನ್ನ ಹಾಕೊಂಡ, ಸತ್ತವನ ಕರಳನ್ನ ಕೊರಳಿಗೆ ಯಾಕೆ ಹಾಕೋಬೇಕು ಮೈಲಿಗಲ್ವಾ? ಸ್ವಲ್ಪನೂ ಆಲೋಚನೆ ಮಾಡಲಿ ನರಸಿಂಹ. ನರಸಿಂಹದೇವರನ್ನಾದ್ರೂ ನಾವು ಪೂಜೆ ಮಾಡ್ತೀವಿ, ಆ ಕರಳದಲ್ಲ ಅದು ಮೈಲಿಗೆ, ಅದು ನರಸಿಂಹದೇವ್ ಪೂಜೆ ಮಾಡಲ್ಲ. ಯಾಕೆ? ಮೈಲಿಗೆ ಹಾಕೊಂಡಲ್ಲ, ಅದಕ್ಕೆ ಮೈಲಿಗೆ ದೇವರು ಅಂತ. ನಾವು ಸ್ವಲ್ಪ ಮಡಿ ಮೈಲಿಗೆ ಜಾಸ್ತಿ ನಮಗೆ, ಅದು ಆಲೋಚನೆ ಮಾಡಲಿಲ್ಲ ದೇವರು ಅಂದ್ರೆ. ಇಲ್ಲ, ಅದು ಪ್ರಹ್ಲಾದ ಇದ್ದ ಜಾಗ, ಪ್ರಹ್ಲಾದ 3 ತಿಂಗಳ ಕಾಲ ಅಪ್ಪನಲ್ಲಿದ್ದ ಜಾಗ, ಅದು ತುಳಿಬಾರದು ಅಂತ ಅಲ್ಲಿ ತನ್ನ ಸನ್ನಿಧಾನ ಇತ್ತು, ಸಂಕರ್ಷಣ ಭಗವಂತನ ಸನ್ನಿಧಾನ. ಅದರಿಂದ ಅದನ್ನು ತಾನು ಹಾರವಾಗಿ ಹಾಕೊಂಡ. ಇನ್ನ ಹೃದಯ ಕಮಲ, ಅದು ನನ್ನ ಮಂದಿರ, ಓ ತುಳಿಬೇಡ್ರಿ ಅಂತ ಅದನ್ನು ತೆಗೆದು ಪಕ್ಕಕ್ಕಿಟ್ಟ, ಶರೀರ ಪಕ್ಕಕ್ಕೆ ಹಾಕಿದ. ಸಿಂಹಾಸನ ಮೇಲೆ ಕೂತಿದ್ದಾನೆ. ಕೂತಿದ್ದರೇನೆ ಆ ದಿವಿ ಸ್ಪೃಶತ್ ಕಾಯಂ, ಆಕಾಶವನ್ನ ತಾಕ್ತಾ ಇದೆ ಅದು, ಕೂತಿದ್ದರೇನೆ ಸಿಂಹಾಸನದ ಮೇಲೆ. ಅಂಥ ಸ್ವಾಮಿಯನ್ನು ನೋಡಿ ಎಲ್ಲರೂ ನಡಗಿ ಓಡತಾ ಇದ್ದಾರೆ, ಭೀಕರವಾದ ಸಿಟ್ಟು. ಹೀಗೆ ಹೇಳ್ಬೇಕಾ ಅಂದ್ರೆ ಹೇಳ್ತಾರೆ, ಕುಟಿಲ ದ್ವೇಷದವ ನೀನಲ್ಲ, ನಿನ್ನ ಆರ್ಭಟ ಕಂಜಿದರು ಸುರರೆಲ್ಲ, ನರ ನಟನೆ ಮಾಡಿದ್ಯೋ ಲಕ್ಷ್ಮೀನಲ್ಲ. ಬರೇ ನಟನೆ ಮಾಡಿದಷ್ಟೇ ಸ್ವಾಮಿ, ಅಲ್ಲ ಸಿಟ್ಟಾಕಿರಬಾರದು ಅಂದ್ರೆ, ಸಿಟ್ಟಿಗೆ ದುರ್ವಾಸನೆ ಬರಬೇಕಾದ್ರೆ ಹೊಲಸಿನ ಕೊಪ್ಪಿ ಇರಬೇಕು, ಇಲ್ಲಾಂಗಿದ್ರೆ ದುರ್ವಾಸನೆ ಎಲ್ಲಿಂದ ಬರುತ್ತೆ? ಆತನಲ್ಲಿ ತಮೋಗುಣವೇ ಇಲ್ಲ, ತಮೋಗುಣವೇ ಸಿಟ್ಟಿಗೆ ಕಾರಣ. ತಮೋಗುಣವೇ ಇಲ್ಲದವನಿಗೆ ಸಿಟ್ಟು ಬಂತು ಅಂದ್ರೆ ಹೇಗೆ? ಅಲ್ಲ ಮತ್ತೆ ತೋರಿಸಿದನಲ್ಲ, ನಟನ ಮಾಡಿದ, ಆಕ್ಷನ್ ಮಾಡಿದ್ರೆ ಹೇಗಿದ್ರೆ ಗತಿ ಏನು ಅಂತ ಹೇಳ್ತಾ ಇದೆ. ಎಲ್ಲರೂ ಓಡಿ ಹೋಗ್ತಾ ಇದ್ದಾರೆ. ಅಂತಹ ಕಾರಕ್ಕೆ ಎಲ್ಲರೂ ಸ್ತೋತ್ರ ಮಾಡ್ತಾ ಇದ್ದಾರೆ. ಅಂತಹ ಸ್ತೋತ್ರವನ್ನ ಕೇಳಿದ್ರು ಸ್ವಾಮಿ ಸಿಟ್ಟು ತೋರೋದನ್ನ ಬಿಡಲಿಲ್ಲ. ಲಕ್ಷ್ಮೀದೇವಿ ಹೇಳಿದ್ದು, ಇದು ನಮಗಾಗಿ ಸಿಟ್ಟು ಉಪಸಂಹಾರ ಮಾಡ್ತಾ ಇರಲ್ಲ, ಪ್ರಹ್ಲಾದನಿಗಾಗಿ ಮಾಡ್ತಾ ಇರೋದು. ಬ್ರಹ್ಮದೇವರು ಪ್ರಹ್ಲಾದರಾಜನ ಕಳಿಸಿಕೊಡ್ತಾ ಇದ್ದಾರೆ, ಹೇ ಪ್ರಹ್ಲಾದ ನಿನಗಾಗಿ ಕಾದಿದ್ದಾನೆ ಸ್ವಾಮಿ ಅನುಗ್ರಹ ಮಾಡಲಿಕ್ಕೆ, ಹೋಗಯ್ಯ ಅಂತ ಹೇಳಿದಾಗ ಪ್ರಹ್ಲಾದರಾಜರು ಬಂದು ನರಸಿಂಹದೇವರಿಗೆ ನಮಸ್ಕಾರ ಮಾಡಿದ ಕೂಡಲೇ ಅಷ್ಟೋ ಸಿಟ್ಟು ಹೊರಟೋಯ್ತಂತೆ. ಹೊರಟೋಗಿ ಕೃಪೆಯ ಪರಿಪ್ಲುತಃ, ಕೃಪೆಯಿಂದ ಒದ್ದೆ ಆಗಿಬಿಟ್ಟ ನರಸಿಂಹ. ಆ ಪ್ರಹ್ಲಾದರಾಜರ ತಲೆಯ ಮೇಲೆ ತಕ್ಷೀರ್ಷ್ಣಿ ಅಧಾತ್ ಕರಾಂಬುಜ, ಕೈಯನ್ನ ತಲೆಯ ಮೇಲೆ ಇಡ್ತಾ ಇದ್ದಾರೆ. ಇಟ್ಟ ಕೂಡಲೇ ಹೇಳ್ತಾರೆ, ಸಪದಿ ಅಭಿವ್ಯಕ್ತ ಪರಾತ್ಮದರ್ಶನ, ಏಕಕಾಲದಲ್ಲಿ ಪರ ಆತ್ಮದರ್ಶನ, ಒಳಗೂ ದೇವರನ್ನು ನೋಡುತ್ತಾ ಇದ್ದಾರೆ, ಹೊರಗೂ ದೇವರನ್ನು ನೋಡುತ್ತಾ ಇದ್ದಾರೆ. ವಿಶೇಷವಾಗಿ ಅಸ್ತೌಷೀತ್ ಏಕಾಗ್ರ ಮನಸ ಹರಿಂ ಸುಸಮಹಿತ, ಭಗವಂತನನ್ನ ವಿಶೇಷವಾಗಿ ಸ್ತೋತ್ರ ಮಾಡುತ್ತಾ ಇದ್ದಾರೆ. ಪ್ರೇಮ ಗದ್ಗದಯ ವಾಚಾ ತನ್ಯಸ್ಥ ಹೃದಯ ಕ್ಷಣ, ದೇವರನ್ನೇ ನೋಡುತ್ತಾ ಇದ್ದಾರೆ, ದೇವರಲ್ಲೇ ಮನಸ್ಸಿಟ್ಟಿದ್ದಾರೆ. ಮನಸ್ಸಿನಲ್ಲಿ ದೇವರ ಮೇಲೆ ಅಭಿಮಾನ ಉಕ್ಕಿ ಹರಿತಾ ಇದೆ. ಅದರಿಂದ ಒಳಗೆ ಆ ಅಭಿಮಾನ ಉಕ್ಕಿ ಹರದರಿಂದ ಕಣ್ಣಲ್ಲಿ ನೀರು ಬರ್ತಾ ಇದೆ. ಕಂಠ ಬಿಗಿದು ಹೋಗಿ ತೊದಲ್ ನೋಡಿ ಬರ್ತಾ ಇದೆ. ಆ ತೊದಲ್ ನೋಡಿಯಿಂದ ಸ್ತೋತ್ರ ಮಾಡ್ತಾ ಇದ್ದಾರಂತೆ. ಅಂದ್ರೆ ರಾಗ ಇರುತ್ತೆ ಅಂದ್ರೆ ತೊದಲ್ ನೋಡಿ ಬಂದ್ರೆ ಅಂದ್ರೆ ಆ ತೊದಲ್ ನೋಡಿಯೇ ರಾಗ. ರಾಗ ಅಂದ್ರೆ ದೇವರಲ್ಲಿ ಅಂಟಿರುವುದೇ ರಾಗ. ಆ ರಾಗದಿಂದ ಕೂಡಿಕೊಂಡು ನಾವು ರಾಗ ಹಾಡಿದರೆ ದೇವ ಸ್ವಾಮಿ ಮೆಚ್ಚುತ್ತಾನೆ ಅಂತ ರೀತಿಯಲ್ಲಿ ಅವರು ಸ್ತೋತ್ರ ಮಾಡುತ್ತಾ ಇದ್ದಾರೆ. ಆ ಸ್ತೋತ್ರವನ್ನ ಸ್ವಾಮಿ ಕೇಳ್ತಾ ಇದ್ದಾನೆ. ಹೇಳ್ತಾರೆ, ಬ್ರಹ್ಮಾದಯ ಸುರಗಣ ಮುನಯೋಥ ಸಿದ್ಧಾ ಸತ್ವೈಕತಾ ನಮತಯ ವದಸಾಂ ಪ್ರವಾಹೈ ನಾಂತಂ ಪರಸ್ಯ ಪರತೋಪಿ ಅಧುನಾಪಿ ಯಾಂತಿ ಕಿಂ ತೋಷ್ಟುಮರ್ಹತಿ ಸಮೇ ಹರಿರುಗ್ರಜಾತೇ. ಅಯ್ಯ ಬ್ರಹ್ಮಾದಿ ದೇವತೆಗಳೆಲ್ಲ ಅವರಿಗೆ ನಿನ್ನ ಸ್ತೋತ್ರ ಮಾಡಲಿಕ್ಕೆ ವೊಕ್ಯಾಬ್ಯುಲರಿ ಇದೆ, ಒಳ್ಳೆ ಟೋಟಲ್ ವೊಕ್ಯಾಬ್ಯುಲರಿ ಕೋಶ ಎಲ್ಲ ಅವ್ರು ಬಾಯಿಲಿ ಕೂತ್ಕೊಂಡಿದೆ. ಸ್ತೋತ್ರ ಮಾಡಲಿಕ್ಕೆ ಒಂದು ಶಬ್ದ ಬಳಸದೆ ಇನ್ನೊಂದು ಶಬ್ದ ಬಳಸಬಾರದು, ಹಾಗಾಗಿ ಸರ 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 ಶಬ್ದ ಬಳಸಿದ ಬಳಸಬಾರದು, ಆ ಥರ ಸ್ತೋತ್ರ ಮಾಡುತ್ತಾರೆ. ಅಷ್ಟೇ ಅಲ್ಲ, ನಿನ್ನಲ್ಲೇ ಮನಸ್ಸಿದೆ, ನಾನಾ ಉಗ್ರ ಜಾತಿಗೆ ಸಂಬಂಧಪಟ್ಟವ, ಗೊತ್ತೂ ಇಲ್ಲ, ಸಬ್ಜೆಕ್ಟೂ ಇಲ್ಲ, ಹೇಳಲಿಕ್ಕೆ ಮಾತು ಬರಲ್ಲ, ನಾನೇನು ಹೊಗಳುತ್ತೇನಯ್ಯ ನಿನ್ನ ಅಂತ ಹೇಳ್ತಾ 41 ಶ್ಲೋಕಗಳಿಂದ ಹೊಗಳಿದ್ರು. ಎಂಥ ರೀತಿ ಸ್ತೋತ್ರ ಮಾಡುತ್ತಾರೆ. ನರಸಿಂಹದೇವರಂದ್ರು ಎಲ್ಲರೂ ಓಡ್ತಾ ಇದ್ದಾರೆ, ನಿಂಗೆ ಹೆದರಿಕೆ ಆಗ್ತಾ ಇಲ್ವಾ ಪ್ರಹ್ಲಾದ ಅಂದ್ರೆ, ನಾಹಂ ಬಿಭೇ ಹೇ ಸ್ವಾಮಿ, ನೀನ್ ನೋಡಿದ್ರೆ ನಂಗೆ ಹೆದರಿಕೆ ಆಗಲ್ವೋ ಅಂದ್ರು. ಏನಿನ್ನ ಇಷ್ಟು ದೊಡ್ಡವ ಇಷ್ಟು ಭೀಕರ ಆಕೃತಿ ಎಲ್ಲರೂ ಓಡ್ತಾ ಇದ್ದಾರೆ, ನಿಂಗ್ ಚೌಳಕಾಯಿ ಅಂತಿದ್ಯಾ, ನೀನು ಸಿಟ್ಟ ಬರ್ತಾ ಇಲ್ವಾ ಹೆದರಿಕೆ ಅಂದ್ರೆ, ನಿನಕ್ಕಿಂತ ಹೆದರಿಸೋದು ಇನ್ನೊಂದು ಕೂತಿದೆ, ಯಾವುದು ಸಂಸಾರ, ಸಂಸಾರ ಚಕ್ರ ಕದನಾತ್ ಕೃಷದಾಂ ಪ್ರಣೀತ, ಇನ್ನೊಂದು ಲಾಜಿಕ್ ಇದೆ ಅಲ್ಲಿ, ನೀನು ನೋಡಿದ್ರೆ ಹೆದರಿಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರಲ್ಲಿ. ಮಗು ಇರ್ತಾನೆ, ಮಗುವಿಗೆ ತೊಂದರೆ ಕೊಡೋರು ಯಾರಾದರೂ ಬಂದರೆ ತಾಯಿ ಆ ತೊಂದರೆ ಕೊಡೋರ ಮೇಲೆ ಕೆಂಗಣ್ಣು ಮಾಡಿಕೊಂಡು ಹೋದರೆ ಮಗುವಿಗೆ ಖುಷಿ ಆಗ್ತಾ ಇರತ್ತೆ, ಅಮ್ಮ ಹೊಡಿ ಹೊಡಿ ಅಂತ ಸಂತೋಷ ಪಡ್ತಾನೆ. ಅಮ್ಮನ ಸಿಟ್ಟು ಮಗುವಿಗೆ ಹೆದರಿಕೆ ಮಾಡ್ತಾರಲ್ಲ, ಆನಂದ ಕೊಡ್ತಾ ಇರತ್ತಲ್ಲ, ಯಾಕೆ ಆ ಸಿಟ್ಟು ಇವನ ಮೇಲೆ ತೋರಿದ್ದಲ್ಲ ಬೇರೆಯವ್ರ ಮೇಲೆ ತೋರಿದ್ದಲ್ಲ, ಸಿಟ್ಟು ಇವನ ಮೇಲೆ ಸಬ್ಜೆಕ್ಟ್ ಇವನಾಗಿದ್ರೆ ಹೆದರಿಕೆ ಆಗ್ತಾ ಇತ್ತು, ಇವನಲ್ಲ ಆದ್ದರಿಂದ ಬೇರೆಯವರ ಮೇಲೆ ಹೋಗ್ತಾ ಇದೆ, ತನ್ನ ಶತ್ರುಗಳ ಮೇಲೆ ಹೋಗಿದ್ದರಿಂದ ಸಂತೋಷ ಪಡ್ತಾ ಇದ್ದಾನೆ. ಎಷ್ಟು ಚೆನ್ನಾಗಿದೆ, ಅದಕ್ಕೆ ನಂಗೆ ಹೆದರಿಕೆ ಇಲ್ಲಯ್ಯ, ನೀ ನನ್ನ ಹೆದರಿಸುವವನಲ್ಲ, ಇನ್ನೊಂದು ಕೂತಿದೆ ಸಂಸಾರ ಅದು ಹೆದರಿಸ್ತಾ ಇದೆ. ಕೊನೆಗೆ ಸ್ವಾಮಿಯನ್ನ ವಿಶೇಷವಾಗಿ ಕೇಳುತ್ತಾರೆ, ಅಯ್ಯ ಉದ್ಧಾರ ಮಾಡಿ. ನರಸಿಂಹದೇವರು ಕೇಳುತ್ತಾ ಇದ್ದಾರೆ, ಸರಿ ಪ್ರಹ್ಲಾದ ವರ ಕೇಳು. ಸ್ವಾಮಿ ವರ ಕೇಳಿ ನಿನ್ನ ಸೇವಾ ಮಾಡುವ ಭಕ್ತ ಅಂತ ಕರಿಬಾರದು, ಅವರನ್ನ ವ್ಯಾಪಾರಿ ಅಂತ ಕರಿಬೇಕು ಅಂದ್ರೆ ನಮ್ಮ ಹೆಸರೆಲ್ಲ ಹೇಳಿದ್ರು, ನಾವು ಯಾರು ಅಂದ್ರೆ ವ್ಯಾಪಾರಿಗಳು ಅಂತ ಪ್ರಹ್ಲಾದ ಅದು ಡೈರೆಕ್ಟ್ ಆಗಿ ಹೇಳಿಬಿಡ್ತಾ ಇದ್ದಾರೆ. ಪಾಪ ಅವರು, ಅವರು ಭಕ್ತರು, ನಿನ್ನ ಏನೂ ಬೇಡಿ ನಾನು ಬಯಸಲ್ಲಯ್ಯ, ನೀನೇ ಬೇಕು ನನಗೆ. ಅವ್ರು ಹೇಳುತ್ತಾರೆ, ದೊಡ್ಡವ ಜಗತ್ತಿಗೆ ನಾಯಕ ಬಂದಿದ್ದೀಯ, ವರ ಕೇಳು ಅಂತ ಹೇಳಿದ್ದೀಯ, ಅದನ್ನು ಉಲ್ಲಂಘನೆ ಮಾಡಲಿಕ್ಕಿಲ್ಲ, ಅದಕ್ಕಾಗಿ ಒಂದು ವರ ಕೇಳ್ತೆ. ಏನ್ ವರ ಕೇಳ್ತೀಯ? ಇಡೀ ಜಗತ್ತೆಲ್ಲ ನೋಡಿದಂತೆ, ಪ್ರಹ್ಲಾದನಂತ ಏಕಾಂತ ಭಕ್ತ ಏನ್ ವರ ಕೇಳಲಿಕ್ಕೆ ಸಾಧ್ಯ ಅಂತ ಎಲ್ಲರಿಗೂ ಇಂಟ್ರೆಸ್ಟ್ ನೋಡ್ತಾ ಇದ್ದಾರೆ. ಇಷ್ಟು ಕೇಳಿದ ಪ್ರಹ್ಲಾದ, ಸ್ವಾಮಿ ಈಗೇನೋ ನನ್ನ ಮನಸ್ಸಿನಲ್ಲಿ ಯಾವ ಕಾಮನೆಗಳಿಲ್ಲ, ನೀನು ಅದೃಶ್ಯ ಆದ ಕೂಡಲೇ ಒಳಗೆ ಇದ್ರೆ ಅದು ಹೊರಗೆ ಬಂದು ಕೂಡಲೇ, ಅಯ್ಯೋ ನರಸಿಂಹ ಇದ್ದ ಕಾಲಕ್ಕೆ ಕೇಳಲಿಲ್ಲಲ್ಲ ಅಂತ ದುಃಖ ಆಗುತ್ತೆ ನನಗೆ. ಒಳಗೇನಾದ್ರೂ ಬಯಕೆ ಇದ್ರೆ, ಅದಕ್ಕೆ ಒಳಗೆ ಏನಾದರೂ ಬಯಕೆಗಳಿದ್ರೆ ಕಿತ್ತು ಬಿಡು ಹರಿಯೇ, ಕಾಮಾನಾಂ ಹೃದಯ ಅಸಂರೋಹ ಭವತಸ್ತೂರಣೇ ವರಂ. ನರಸಿಂಹ ನಗತ ಸಂತೋಷವಾಗಿ ಆಶೀರ್ವಾದ ಮಾಡುತ್ತಾ, ನಿನ್ನಂಥ ಏಕಾಂತ ಭಕ್ತರು ವರ ಕೇಳಲ್ಲಯ್ಯ ನನಗೆ ಗೊತ್ತು. ಸರಿ ಕೊನೆ ಕೇಳ್ತಾನೆ, ನನಗಾಗಿ ಕೇಳಲ್ಲ, ನಮ್ಮಪ್ಪನಿಗಾಗಿ ಕೇಳುತ್ತೇನೆ. ಇಲ್ಲಿ ಶಬ್ದ ಪ್ರಯೋಗ ಪಿತಾಮೇ ಪೂಯೇತ ಅಲ್ಲ, ಇಷ್ಟು ಕಾಲ ಅಪ್ಪ ಅಂತ ಕರೆದಿಲ್ಲ, ಅಸುರರಾಟ್ ಅಸುರವರ್ಯ ಅಂತ ಕರೆದು ಈಗ ಅಪ್ಪ ಅಂತ. ಹೌದು, ನರಸಿಂಹದೇವರು ಸ್ಪರ್ಶ ಆಯಿತಲ್ಲ ಅದರಿಂದ ಪಾಪ ಹೋಯಿತು ಅಂತ ಈಗ ಅಪ್ಪ ಅಂತ ಕರೆದು. ಅಷ್ಟು ದೀಕ್ಷ, ನಮ್ಮಪ್ಪನ ಉದ್ಧಾರ ಮಾಡು ಹರಿಯೇ ಅಂದ್ರೆ ಏನು ಉತ್ತರ ಕೊಡಬೇಕು? ಸರಿ ಬಿಡಪ್ಪ, ಆಯ್ದು ಉದ್ಧಾರ ಮಾಡ್ತೇನೆ ಬಿಡು, ಅದೇನು ದೊಡ್ಡ ಕೆಲಸ. ಯಾವ ಮಾತು ಹೇಳಿಲ್ಲ ನರಸಿಂಹ, ಎಂಥ ಮಾತು ಹೇಳಿದ ಅಂದ್ರೆ, ಭವಾನ್ ವೈ ಕುಲಪಾವನ, ನಿನ್ನಂಥ ಕುಲಪಾವನ ಹುಟ್ಟಿದ ಮೇಲೂ ಕೂಡ ನಿಮ್ಮಪ್ಪನಿಗೆ ಸದ್ಗತಿ ಬೇಕು ಅಂತ ಕೇಳಬೇಕಾ ಪ್ರಹ್ಲಾದ? ನೀವು ಹುಟ್ಟಿದ ಕೂಡಲೇ ನಿಮ್ಮಪ್ಪನ ಸದ್ಗತಿ ಫಿಕ್ಸ್ ಆಯ್ತಯ್ಯ ಅಂತ ಹೇಳ್ತಾರೆ. ನೀನು ಅಪ್ಪನಿಗೆ ಮಾತ್ರ ಅಲ್ಲ, ತ್ರಿಸಪ್ತಮಿ ಪೂತಾಹ 21 ಜನ ಕುಲಗಳು ಪಾವನ ಆಯಿತಯ್ಯ, ಇನ್ಯಾಕೆ ಕೇಳುತ್ತೀಯ? ನಿಮ್ಮಪ್ಪನಿಗೆ ಆ ಪ್ರೇತ ಕರ್ಮಗಳನ್ನು ಮಾಡಿಬಿಡು ವಿಶೇಷವಾಗಿ. ತದನಂತರ ನೀನು ಭೋಗೇನ ಪುಣ್ಯಂ ಕುಶಲೇನ ಪಾಪಂ, ಭೋಗದಿಂದ ಪುಣ್ಯವನ್ನ ಇದ್ದದನ್ನ ಅನುಭವಿಸಿ ಏನಾದರೂ ಚಾರು ಚೂರು ಪಾಪಗಳು ಅಂದರೆ ಅಯ್ಯೋ ಪ್ರಹ್ಲಾದರಾದರೂ ಪಾಪ ಮಾಡಿದ್ರಾ ಅಂತ ಮತ್ತೆ ಹೇಳಿದ್ರೆ ಹೇಳ್ತಾರೆ, ಅವರು ಧ್ಯಾನಾಸಕ್ತರಾಗಿದ್ದಾಗ ಮಾಡಬೇಕಾದ ಕರ್ಮಗಳು ಬಿಟ್ಟಿದ್ರೆ ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಂಡ್ರಂತೆ. ಧ್ಯಾನದಲ್ಲಿ ಕೂತಾಗ ಸಂಧ್ಯಾದಿ ಕರ್ಮಗಳು ಏನಾದರೂ ಬಿಟ್ಟಿದ್ರೆ ಅಂಥ ಬಿಟ್ಟಿದ್ದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕಲ್ಲ, ಅದನ್ನು ಮಾಡಿಕೊಂಡು ಬಾ ಅಂತ ಹೇಳಿದ್ರು. ನಾವು ಡೈರೆಕ್ಟ್ ಆಗಿ ಬಿಡ್ತೀವಲ್ಲ, ಅದಕ್ಕೇನು ಪ್ರಾಯಶ್ಚಿತ್ತ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಪ್ರಹ್ಲಾದರಾದರಿಗೆ ಆಶೀರ್ವಾದ ಮಾಡಿ ನೃಸಿಂಹದೇವರು ಪ್ರಹ್ಲಾದರಾದರಿಗೆ ಬ್ರಹ್ಮದೇವರು ತಾವೇ ನಿಂತುಕೊಂಡು ಕಿರೀಟವನ್ನಿಟ್ಟ ಅಭಿಷೇಕವನ್ನು ಮಾಡುತ್ತಾ ಇದ್ದ ದೊಡ್ಡ ಸಿಂಹಾಸನ, ಆ ಸಿಂಹಾಸನ ಚಿಕ್ಕ ಮಗು ಕೂಡಿಸಿಟ್ಟು ಅಭಿಷೇಕ ಮಾಡ್ತಾ ಇದ್ದಾರೆ. ಎಲ್ಲಾ ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ನಂತರ ನೃಸಿಂಹದೇವರು ಅಂತರ್ಧಾನ ಆಗ್ತಾ ಇದ್ದಾರೆ ಆಶೀರ್ವಾದವನ್ನ ಮಾಡಿ ಅಂತ ತಿಳಿಸಿಕೊಟ್ಟಾಗ ಪ್ರಹ್ಲಾದರಾದರು ಎಲ್ಲಾ ದೇವತೆಗಳಿಗೂ ಸತ್ಕಾರ ಮಾಡಿ ತಾವು ಕಳಿಸಿಕೊಡ್ತಾ ಇದ್ದಾರೆ. ಇಂಥ ನೃಸಿಂಹದೇವರ ಚರಿತ್ರ, ಅವರ ಅನುಗ್ರಹ ಪಡೆದಂತಹ ಪ್ರಹ್ಲಾದರಾದರ ಚರಿತ್ರೆಯನ್ನ ಯಾರು ಕೇಳುತ್ತಾರೆ, ಅವರ ಜೀವನದಲ್ಲಿ ಹಿಂದೆ ಬಂದ ಈಗ ಬರುವ ಬಂದಂತ ಮುಂದೆ ಬರತಕ್ಕಂತಹ ಅನೇಕ ಅನಿಷ್ಟಗಳನ್ನು ನಿವಾರಣೆ ಮಾಡಿ ನರಸಿಂಹ ಉದ್ಧಾರ ಮಾಡುತ್ತಾನೆ. ಷಷ್ಠಿ ಅಬ್ಧಿ ಶಾಂತಿ ಅಂದ್ರೆ ಅರ್ಥ ಏನೋ ಕೂತಿದೆ ಅಂತ ಅರ್ಥ. ಅರ್ಥ ಅಪಮೃತ್ಯುವಿನ ಹೆಡೆ 60ಕ್ಕೆ ಎಲ್ಲರಿಗೂ ಕಾಮನದು, ಒಬ್ಬರಿಗೆ ಅಂತಲ್ಲ ಎಲ್ಲರಿಗೂ ಬರುತ್ತೆ. ಅದಕ್ಕೆ 60 ಬರಲಿಕ್ಕೆ ಮೊದಲೇ ಒಂದು ಶಾಂತಿ ಮಾಡಿಕೋಬೇಕು ಅಂತ ಹೇಳ್ತಾರೆ. ಮಾಡಿದ್ರೆ ಅಪಮೃತ್ಯು ಪರಿಹಾರ ಆಗಿ ಮನುಷ್ಯ ಇನ್ನು 100ವರೆಗೂ ಕಂಟಿನ್ಯೂ ಆಗ್ತಾ, ಅದು 100ಗೂ ಇಲ್ಲ ಮತ್ತು 70ಕ್ಕೊಂದು 80ಕ್ಕೊಂದು 90ಕ್ಕೊಂದು ಮಧ್ಯೆ 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 ಮಾಡ್ತಾ ಹೋಗ್ಬೇಕಲ್ಲ. ಸರಿ, ಇಂಥ ಶಾಂತಿ ಎಂದರೆ ಆ ಕರ್ಮ ಸಾಂಗವಾಗಿ ಪೂರ್ಣ ಆಗೋದು ಯಾವಾಗ, ನರಸಿಂಹನ ನೆನೆದರೆ ಶಾಂತಿ. ಆ ಶಾಂತಿ ಭಗವಂತ ಮಾಡಿಸಿದ ನಿಮಗೆಲ್ಲ ದಂಪತಿಗಳಿಗೆ, ನಿಮ್ಮ ಕುಟುಂಬಕ್ಕೆ, ಎಲ್ಲರಿಗೂ ಭಗವಂತ ಜ್ಞಾನ ಭಕ್ತಿ ವೈರಾಗ್ಯ ಪೂರ್ಣ ಆಯುಷ್ಯ ಸಾತ್ವಿಕ ಸಂಪತ್ತು ಭಗವಂತನ ಸದಾ ಚಿಂತನೆ ಮಾಡುವ ಭಾಗ್ಯ ಭಾಗ್ಯ ಭಗವಂತನು ಗ್ರಹ ಮಾಡಲಿ ಅಂತ ಹೇಳ್ತಾ, ನೀವು ಎಲ್ಲರೂ ಬಂದಿದ್ದೀರಾ, ಎಲ್ಲರಿಗೂ ಭಗವಂತ ಜ್ಞಾನ ಭಕ್ತಿ ವೈರಾಗ್ಯ ಭಗವಂತನ ವಿಶೇಷವಾಗಿ ಚಿಂತನೆ ಮಾಡುವ ಸೌಭಾಗ್ಯ ಕೊಟ್ಟು ಅನುಗ್ರಹ ಮಾಡಲಿ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಿಸ್ತಾರೆ.